ಗುಣಗಳನ್ನು ಮಹಾನುಭಾವರಾಗಿರತಕ್ಕಂಥ ಜ್ಞಾನಿಗಳಾದಂಥ ಪ್ರಹ್ಲಾದರಾದರ ವಿಶೇಷವಾಗಿರತಕ್ಕಂಥ ಗುಣಗಳನ್ನ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಹೇಗಿದ್ದಾನೆ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ. ಬ್ರಹ್ಮಣ್ಯ ಸದಾ ಭಗವಂತನನ್ನೇ ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ಶೀಲ ಸಂಪನ್ನ, ಶೀಲ ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಹರಿವಾಯು ಗುರುಗಳಿಗೆ ಪ್ರೀತಿಕರವಾಗಿರತಕ್ಕಂಥ ಚರ್ಯ ಯಾರಿಗಿರುತ್ತೋ ಅದರ ಶೀಲ ಅಂತ ಕರೀತಾರೆ. ಸತ್ಯಸಂಧ, ಸತ್ಯನಾಮಕನಾದ ಭಗವಂತನಲ್ಲಿ ಸಂಧ ಅಂದರೆ ಯಾವಾಗಲೂ ದೀಕ್ಷ. ಸತ್ಯನಾಮಕ ಭಗವಂತ ಅಂದರೆ ಯಾರು ಅಂದರೆ ನಾವು ಸತ್ಯ ಅಂದುಕೊಳ್ಳೆ ಇದ್ದದ್ದು ಇದ್ದ ಹಾಗೆ ಹೇಳೋದೇ ಸತ್ಯ ಅಲ್ಲ ಅಂದು. ಹರಿ ಗುರು ಗೋ ಬ್ರಾಹ್ಮಣರಿಗೆ ಹಿತಕರವಾಗಿರತಕ್ಕಂಥದ್ದು ಯಾವುದಿದೆಯೋ ಆ ಮಾತು ಸತ್ಯ. ಅದನ್ನು ಹೇಳ್ತಾರೆ ಸತ್ಯಸಂಧ ಜಿತೇಂದ್ರಿಯ. ಇಂದ್ರಿಯಗಳನ್ನ ಚೆನ್ನಾಗಿ ಗೆದ್ದಿದ್ದಾರೆ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತ ಸಮಃ. ಇಲ್ಲಿ ಸುಹೃತ್ತಮಃ ಅಂತ ಇದೊಂದು ಪಾಠ ಹೇಳ್ತಾರೆ. ಅಂದರೆ ಆತ್ಮವತ್ ಸರ್ವಭೂತಾನಾಂ, ತಾನು ಎಲ್ಲಾ ಜೀವರಾಶಿಗಳಿಗೂ ತನ್ನ ಸುತ್ತಿದ್ದವರಿಗೆ ಸುಹೃತ್ತಮಃ ಅಂದರೆ ಸುಹೃತ್ತಂದ್ರೆ ಯಾರು? ಒಬ್ಬರಿಂದ ಏನೂ ಅಪೇಕ್ಷೆ ಮಾಡದೆ ಅವರಿಗೆ ಉಪಕಾರವನ್ನ ಮಾಡತಕ್ಕಂಥವರನ್ನ ಸುಹೃತ್ ಅಂತ ಕರೀತಾರೆ. ಅಂಥ ಮಾಡುವವರಲ್ಲಿ ಶ್ರೇಷ್ಠರಂತೆ ಪ್ರಹ್ಲಾದರಾದರು. ಅಷ್ಟೇ ಅಲ್ಲ, ದಾಸವತ್ ಸನ್ನತ ಆರ್ಯಾಂಘ್ರಿಹಿ, ದೊಡ್ಡವರಿಗೆ ದಾಸರಂತೆ ತಲೆಬಾಗಿರ್ತಾರೆ. ಪಿತೃವತ್ ದೀನವತ್ಸರಹ, ಯಾರು ದೀನರಾಗಿರ್ತಾರೆ ಅವರನ್ನ ತಂದೆಯಂತೆ ಸರಹತಾ ಇದ್ದಾರೆ ನಮ್ಮ ಪ್ರಹ್ಲಾದರಾದರು. ನ ಉದ್ವಿಗ್ನ ಚಿತ್ತ ವ್ಯಸನೇಶು ನಿಸ್ಪೃಹ, ಯಾವಾಗ್ಲೂ ಮನಸ್ಸಿಗೆ ಉದ್ವಿಗ್ನತ ಟೆನ್ಷನ್ ಎಂಬುದು ಇಲ್ಲವೇ ಇಲ್ಲ ಇವರಿಗೆ. ಉದ್ವಿಗ್ನ ಎಂಬುದು ಇಲ್ಲ ಇಲ್ಲ ಉದ್ವಿಗ್ನ ಚಿತ್ತ. ಅದ ಮೇಲೆ ವ್ಯಸನೇಶು ನಿಸ್ಪೃಹ, ವ್ಯಸನ ಅಂದ್ರೆ ಯಾವುದು ಅಂದ್ರೆ ನಾನಾ ಕಷ್ಟಗಳು, ಮನಸ್ಸನ್ನ ಕ್ಲೇಶಗೊಳಿಸುವ ಸಂದರ್ಭಗಳು ಇವೆಲ್ಲದರಲ್ಲೂ ಕೂಡ ನಿಸ್ಪೃಹ, ಅವರಿಗೆ ಸ್ಪೃಹಾರಹಿತ ಅಂದರೆ ಸ್ವಾಮಿ ಕೊಡತಾ ಇದ್ದಾನೆ, ಎಲ್ಲ ಒಲ್ಲದಕ್ಕೆ ಕೊಟ್ಟಿದ್ದಾನೆ, ಇದನ್ನ ಅನುಭವಿಸುವುದೇ ಸರಿ ಅಂದ ಎಚ್ಚರ ಯಾರಿಗಿರುತ್ತೆ ಅವರಿಗೆ ಕಷ್ಟಗಳು ಬಂದರೂ ಕೂಡ ಅದರಲ್ಲಿ ಅಯ್ಯೋ ಎಂಬ ಭಾವನೆ ಬರುವುದೇ ಇಲ್ಲ. ಇನ್ನ ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಕ್, ಈ ದೊಡ್ಡ ಗುಣ ಅವರೆಲ್ಲ ಹೇಳ್ತಾ ಇದ್ದಾರೆ. ಶ್ರುತೇಶು ಯಾವ ಯಾವ ವಿಶೇಷ ಒಂದು ನಾವು ಒಂದು ಪದಾರ್ಥದ ಪರಿಚಯ ಹೇಗಾಗುತ್ತೆ ದೃಷ್ಟಶ್ರುತಾಭ್ಯಾಮ್ ಅಂತ ಹೇಳ್ತಾರೆ. ಒಂದಾ ಕಣ್ಣಿಂದ ನೋಡಬೇಕು ವಸ್ತುವನ್ನ, ಒಂದಾ ಕಿವಿಯಿಂದ ಕೇಳಬೇಕು. ಕಿವಿಯಿಂದ ಕೇಳಿ ವಸ್ತುವಿನ ಪರಿಚಯ, ಒಂದಾ ನೋಡಿ ಪರಿಚಯ. ಹಾಗಾದರೆ ನೋಡಿದ ಕೇಳಿದ ಯಾವ ಯಾವ ವಸ್ತು ವ್ಯಕ್ತಿ ಇರ್ತಾರಲ್ಲ ಅವರಲ್ಲಿ ಗುಣೇಶು ಅವಸ್ತು ದೃಕ್, ನೋಡಿದಂಥ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ಅಲ್ಲಿ ಪ್ರಕಟ ಆಗುವ ಗುಣಗಳಲ್ಲಿ ಅವಸ್ತು, ಅವಸ್ತು ಅಂತ ಹೇಳಿದ್ರೆ ಭಗವಂತ, ಭಗವಂತನನ್ನ ನೋಡತಕ್ಕಂಥ ದೃಷ್ಟಿ ಅವರಿಗಿತ್ತು. ಅಂದರೆ ಯಾವ ವ್ಯಕ್ತಿಯನ್ನು ನೋಡತಾ ಇದ್ರೂ ಕೂಡ ಆ ವ್ಯಕ್ತಿಯನ್ನ ನೋಡೋದಲ್ಲ, ಆ ವ್ಯಕ್ತಿಯನ್ನ ನಡೆಸುವ ಶಕ್ತಿಯಲ್ಲಿ ಮಾತ್ರ ದೃಷ್ಟಿ, ಶಕ್ತಿಯಲ್ಲಿ ಮಾತ್ರ ದೃಷ್ಟಿ. ಅದಕ್ಕೆ ನಿನ್ನೆ ದೃಷ್ಟ ಅಂತಲ್ಲ ಚಿಕ್ಕದು ಕೊಟ್ಟಿದ್ದೆ, ಎದುರಿಗೆ ಕೂತ್ರ ವ್ಯಕ್ತಿಯಲ್ಲಿ ಪಿಶಾಚಿ ಬಂದಿದೆ ಅಂತ ಗೊತ್ತಾದ ಮೇಲೆ ಆ ವ್ಯಕ್ತಿ ನಮ್ಮ ಜೊತೆಗೆ ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾದ ಮೇಲೂ ನಾವು ಮಾತಾಡಬೇಕಾದ್ರೆ ನಮ್ಮ ದೃಷ್ಟಿ ಎಲ್ಲಿರುತ್ತೆ? ಆ ಪಿಶಾಚಿಯಲ್ಲೇ ಕೂತಿರುತ್ತೆ. ಪಿಶಾಚಿ ಕಾಣಿಸಲ್ಲ, ಕಾಣಿಸಿದಂಗಿದು ಅದು ಎಲ್ಲದೋ ಏನ್ ಮಾಡುತ್ತೋ ಅದರಲ್ಲೇ. ಎದುರಿಗೆ ಕೂತ ವ್ಯಕ್ತಿ ಮಾತಾಡ್ತಾ ಇದ್ರೆ ಇವ್ರು ಮಾತಾಡಿದಂತೆ ಇರಲ್ಲ, ನಮ್ಮ ದೃಷ್ಟಿಯಲ್ಲಿರುತ್ತೆ. ಆ ಒಳಗೆ ಪಿಶಾಚಿ ಕೂತದಲ್ಲ ಅದರ ಮೇಲೆ ಕೂತಿರುತ್ತೆ. ಇದು ಕೊಡಬಾರದ ದುಷ್ಟ ಅಂತ, ಆದರೆ ಕೆಲಸ ಮಾಡುತ್ತೆ. ಹಾಗೆ ಎಲ್ಲರೂ ಮಾತಾಡುತ್ತಾ ಇದ್ರು ಎಚ್ಚರ ಬಂದಿತ್ತು. ಏನಂತ, ಇವರು ತಾವಾಗಿ ಮಾತಾಡಲಾರರು, ಏನು ಮಾಡಲಾರರು, ಅಂದ್ರೆ ಇವರು ಸುತ್ತು ಆ ಭಗವತ್ ಶಕ್ತಿ ಒಳಗಿದ್ದು ಮಾತಾಡಿಸ್ತಾ ಇದೆ. ಅದು ಸರದರೆ ಎಲ್ಲರೂ ಸ್ಟ್ಯಾಂಡ್ ಸ್ಟಿಲ್ ಹಾಗೆ ಇದ್ದು ಬಿಡುತ್ತಾರೆ. ಅದರಿಂದ ಆ ಒಳಗೆ ಎಲ್ಲರನ್ನ ಮಾತಾಡಿಸಿ ನಡೆಸಿ ನುಡಿಸಿ ಮಾಡಿಸ್ತಕ್ಕಂಥ ಆ ಶಕ್ತಿಯ ಮೇಲೇ ದೃಷ್ಟಿ ಇರಬೇಕು. ಅದನ್ನು ಹೇಳ್ತಾರೆ, ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಕ್. ಇನ್ನ ದಾಂತ ಇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋ ಅಸುರಃ. ಹೇಳ್ತಾರೆ ದಾಂತ ಇಂದ್ರಿಯ ಪ್ರಾಣ ಶರೀರ ಧೀಹಿ. ಒಳ್ಳೆ ಶರೀರ ಇಂದ್ರಿಯ ಮನಸ್ಸು ಪ್ರಾಣ ಎಲ್ಲವನ್ನು ಕೂಡ ಒಳ್ಳೆ ನಿಗ್ರಹ ಮಾಡಿದ್ದಾರೆ. ಅದು ಎಲ್ಲೂ ಹೋಗಬಾರದು, ಭಗವಂತನ ಹತ್ರ ಇರಬೇಕು. ಆ ಥರ ಅದ್ಭುತವಾದಂತಹ ಅಭ್ಯಾಸ ಮಾಡಿದ್ದಾರೆ ಅಂಥವರು. ಪ್ರಶಾಂತ ಕಾಮ, ಕಾಮನೆಗಳೆಲ್ಲ ಶಾಂತ ಆಗಿಬಿಟ್ಟಿವೆ. ಅಂದರೆ ಮನಸ್ಸು ದೂಡಿದರೂ ದೇವರನ್ನು ಬಿಟ್ಟು ಹೋಗ್ತಾ ಇಲ್ಲ, ದೇವರ ಹತ್ರ ಕೂತಿದೆ. ಅದು ಎಷ್ಟು ಜನ್ಮಗಳ ಸಾಧನೆ ಆಗಿರಬೇಕು ಆ ಮಹಾನುಭಾವರಿಗೆ, ಅದೆಂಥ ಪರಿಣತಿ ಇರಬೇಕು. ನಮಗ ದೂಡಿದ್ರೂ ದೇವರ ಹತ್ರ ಹೋಗ್ತಾ ಇಲ್ಲ, ಇದು ದೂಡಿದ್ರೂ ದೇವರಿಂದ ಬರ್ತಾ ಇಲ್ಲ, ಅದೆಂತಹ ಒಂದು ವಿಷಯ. ಅದಕ್ಕೆ ಹೇಳ್ತಾ ಇದ್ದಾರೆ ರಹಿತ ಆಸುರ, ಅಸುರ ಅಸುರ ಇವರು. ಆದರೆ ಆಸುರಿ ಭಾವ ಇಲ್ಲದೆ ಇರುವಂತಹ ಅಸುರ. ಅಸುರಾಮ ಶಬ್ದಕ್ಕರ್ಥ ಹೇಳುತ್ತಾರೆ ಮುಖ್ಯ ಪ್ರಾಣದೇವರಲ್ಲಿ ಅಸು, ಅವರಲ್ಲಿ ರಮತೆ ಇತಿ ಅಸುರ. ಪ್ರಾಣದೇವರಲ್ಲಿ ಇರುವಂತಹ ಭಗವಂತನನ್ನು ಚಿಂತನೆ ಮಾಡತಕ್ಕಂಥವರಿವರು. ಇನ್ನ ಚೆನ್ನಾಗಿ ಹೇಳುತ್ತಾರೆ ಯಸ್ಮಿನ್ ಮಹಾಗುಣಾಹ ರಾಜನ್ ಗೃಹ್ಯಂತೆ ಕವಿಭಿರ್ಮುಹು ನತೇಧುನಾಪಿ ಹೀಯಂತೆ ಯಥಾ ಭಗವತೀಶ್ವರೇ. ಇಲ್ಲಿ ಅದೇ ಅಧುನಾಭಿ ಅಭಿಧೀಯಂತೆ ಇವರಲ್ಲಿ ಗುಣಗಳು ಜ್ಞಾನಿಗಳಾದವರು ಪ್ರಹ್ಲಾದರಾದರಲ್ಲಿ ಚೆನ್ನಾಗಿ ಎಣಸ್ತಾ 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 ಬಂದ್ರಂತೆ. ಬಂದ್ರೆ ಅವರಿಗೆ ಆ ಗುಣಗಳು ಇಳಿಸಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ದೇವರಲ್ಲಿ ಗುಣಗಳು ಹೇಗೆ ಎಣಿಸಲಿಕ್ಕೆ ಆಗ್ತಾ ಇಲ್ಲವೋ ಹಾಗೆ ಅಂದ್ರು. ಇದೇನೋ ಸ್ವಲ್ಪ ಹೆಚ್ಚಾಯ್ತಲ್ಲ, ದೇವರಿಗೂ ಇವರಿಗೂ ಹೋಲಿಕೆ ಹೇಗೆ? ದೇವರಲ್ಲಿ ಗುಣಗಳು ನಹಿಯಂತೆ ಬಿಡಲ್ಲ, ಇವರಲ್ಲೂ ಹೀಗೆ? ಅಥವಾ ಇವರು ದೇವರಲ್ಲಿ ಗುಣಗಳು ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಇವರಲ್ಲಿ ಎಣಿಸಬಹುದಲ್ಲ ಅಂದ್ರೆ ಇಷ್ಟೇ ಅರ್ಥ. ಅಲ್ಲಿ ಜ್ಞಾನಿಗಳು ವಿಶೇಷವಾಗಿ ನೋಡುವ ದೃಷ್ಟಿ ಹೇಗೆ ಅಂದರೆ ಇವರೊಳಗಿರತಕ್ಕ ಭಗವಂತನ ರೂಪವನ್ನ ನೋಡುತ್ತಾರೆ, ಬಿಂಬ, ಅವನಿಂದ ಪ್ರಕಟ ಆಗುವ ಗುಣಗಳನ್ನು ನೋಡುತ್ತಾರೆ, ಅದರಂತೆ ಪ್ರಕಟ ಆಗುವ ಇವರ ಗುಣಗಳನ್ನು ನೋಡುತ್ತಾರೆ. ಎರಡೂ ಒಂದೇ ಥರ ಇವೆ. ಅಂದರೆ ದೇವರಿಂದ ಅಪ್ರಾಕೃತವಾದ ಗುಣಗಳು ಏನೇನು ಬರ್ತಾ ಇವೆ ಅವರ ಬಿಂಬಮೂರ್ತಿ ಏನು ಅಪ್ರಾಕೃತವಾದ ಗುಣಗಳನ್ನು ಪ್ರಕಟ ಮಾಡುತ್ತಾ ಇದ್ದಾನೆ, ಅದೇ ಸ್ವಾಮಿ ಅವರಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಒಳ್ಳೆ ಒಳ್ಳೆ ಗುಣಗಳನ್ನೇ ಚೆನ್ನಾಗಿ ಹಾಗೇ ಪ್ರಕಟ ಮಾಡುತ್ತಾ ಇದ್ದಾನೆ. ಬಿಂಬ ಪ್ರತಿಬಿಂಬ ಭಾವವನ್ನು ನೋಡಿ ಹೇಗೆ ದೇವರಲ್ಲಿ ಗುಣಗಳು ಬರ್ತಾ ಇವೆಯೋ ಇವರಲ್ಲೂ ಹಾಗೆ ಇವೆ ಎಂದರು. ಅಷ್ಟೇ ಹೊರತು ದೇವರಲ್ಲಿ ಎಷ್ಟೆಲ್ಲ ಗುಣಗಳಿವೆಯೋ ಅಷ್ಟೆಲ್ಲ ಗುಣಗಳು ಇವರಲ್ಲಿ ಇವೆ ಅಂತ ಹೇಳಲಿಕ್ಕೆ ಹೊರಟಲಿಲ್ಲ. ಇವರ ಬಿಂಬಮೂರ್ತಿ ಇವರ ಯೋಗ್ಯತೆಗೆ ತಕ್ಕಂತೆ ಇವರ ಕರ್ಮಕ್ಕೆ ತಕ್ಕಂತೆ ಇವರ ವಿಶೇಷ ಸ್ವಭಾವಕ್ಕೆ ತಕ್ಕಂತೆ ಏನೇನು ಗುಣಗಳು ಪ್ರಕಟ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೋ ಅಂಥ ಗುಣಗಳನ್ನ ಬಿಂಬ ಪ್ರಕಟ ಮಾಡುತ್ತಾ ಇದ್ದಾನೆ. ತನ್ನಲ್ಲಿ ಅಪ್ರಾಕೃತವಾದ ಗುಣಗಳು ತೋರತಾ ಇದ್ದಾನೆ ಅಷ್ಟೇ, ಅಂಥದ್ದನ್ನೇ ಅವರಲ್ಲೂ ತೋರತಾ ಇದ್ದಾನೆ. ಎರಡೂ ಸಮಾನ ಇತ್ತು ಅಂತ ಅಷ್ಟೇ ಹೊರತು ದೇವರಲ್ಲಿ ಎಷ್ಟೆಲ್ಲಾ ಗುಣಗಳಿವೆಯೋ ಅಷ್ಟೆಲ್ಲಾ ಅವರಲ್ಲಿದೆ ಅಂತ ಅರ್ಥ ಅಲ್ಲ. ಇನ್ನ ಹೇಳುತ್ತಾರೆ ನಯಂ ಸಾಧುಗಾಥಾ ಸದಸಿ ರಿಪವೋಪಿ ಸುರಾನ್ ನೃಪ ಪ್ರತಿಮಾನಂ ಪ್ರಕುರವಂತಿ ಕಿಮುತಾನ್ಯೇ ಭವಾದೃಶಾಹ. ಅವರ ಶತ್ರುಗಳಾಗಿರತಕ್ಕಂಥ ದೈತ್ಯರ ಶತ್ರುಗಳಾದ ದೇವತೆಗಳೇ ಅವರ ಒಳಗಿನ ಸಭೆಗಳು ಮಾಡಿದಾಗ ಎಲ್ಲರೂ ಅಂದುಕೊಳ್ತಾ ಇದ್ದಾರಂತೆ, ಇದ್ದರೆ ಪ್ರಹ್ಲಾದರಾದರಂತೆ ಇರಬೇಕು ಅಂತ ಎಲ್ಲರೂ ಅಂದುಕೊಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ ಗುಣೈಹಿ ಅಲಂ ಅಸಂಖ್ಯೇಯೈಹಿ ಮಹಾತ್ಮ್ಯಂ ತಸ್ಯ ಸುಚ್ಯತೆ ವಾಸುದೇವೇ ಭಗವತಿ ಯಥಯಸ್ಯ ನೈಸರ್ಗಿಕೀರತಿ. 5-6 ವರ್ಷದ ಹುಡುಗ ಭಗವಂತನ ಪದಾರವಿಂದದಲ್ಲಿ ಸಹಜವಾದ ರತಿ ಆನಂದ ಪಡ್ತಾ ಇದ್ದಾರೆ, ಮನಸ್ಸಲ್ಲಿ ಹೋಗ್ತಾ ಇದೆ. ಅವರನ್ನ ನೋಡಿ ಗುಣೈಹಿ ಅಲಂ ಅಸಂಖ್ಯೇಯೈಹಿ, ಅವರಲ್ಲಿ ಏನೇನು ಗುಣಗಳು ಒಂದೊಂದು ಒಂದೊಂದು ನೋಡುತ್ತಾ ಇದ್ದರೆ ಎಣಸಲಿಕ್ಕೆ ಸಾಧ್ಯ ಇಲ್ಲ ಅಂಥವರನ್ನ ನೋಡಿ ಎಲ್ಲರೂ ಕೂಡ ಕೈ ಮುಗಿತಾ ಇದ್ದಾರಪ್ಪ ಏನು ಹೇಳುತ್ತಾರೆ. ಅವರು ಹೇಗಿದ್ರು ಚಿಕ್ಕ ಹುಡುಗ, ಹುಡುಗ ಹೇಗಿರ್ತಾರೆ, ಆಟ ಆಡ್ತಾ ಇರ್ತಾರೆ, ಆಟ ಸಾಮಾನು ಕೊಟ್ಟರೆ ಸಾಕು ಎಲ್ಲ ಬಿಟ್ಟು ಕೊಡುತ್ತಾರೆ. ಆದರೆ ನೆಕ್ಸ್ಟ್ ಕ್ರೀಡನಕಃ ಬಾಲಃ, ಯಾವಾಗ ಆಟದ ಸಾಮಾನು ಬಿಸಾಡಿದ್ದಾರೆ ಮುಟ್ಟುತ್ತಾನೇ ಇಲ್ಲ. ಜಡವತ್ತನ್ಮನ ಸದಾ ಜಡನಂತೆ ಭಗವಂತನನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗಿದ್ದಾರೆ ಇವರು? ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದಿದೃಶಂ ಭೂತ ಸೋಕಿನ ಮಾನವ. ಮಾಮೂಲಾಗಿದ್ದವರು ಚೆನ್ನಾಗಿರ್ತಾರೆ, ಭೂತ ಹಿಡಿದಾಗ ಅವರ ಚರ್ಯೆಯೇ ಬೇರೆ ಇರುತ್ತೆ, ಯಾರನ್ನ ಹಿಡಿಸಿಕೊಳ್ಳಲ್ಲ. ಅದೇ ರೀತಿಯಲ್ಲಿ ಕೃಷ್ಣ ಗ್ರಹ ಭಗವಂತನೆಂಬ ಗ್ರಹ ಸೋಕಿದ ಮಾನವ. ಈ ಗ್ರಹ ಶಬ್ದಕ್ಕೆ ಎರಡೂ ಅರ್ಥ ಇದೆ, ಗ್ರಹ ಅಂದ್ರೆ ಗ್ರಹ, ಇನ್ನೊಂದು ಜ್ಞಾನ ಅಂತ. ಭಗವಂತನ ಅಪರೂಪವಾದಂತಹ ತತ್ವಜ್ಞಾನದಿಂದ ವಿಶೇಷವಾಗಿ ತುಂಬಿದಂಥವರಾಗಿ ನವೇದ ಜಗದೀದೃಶ ಈ ಜಗತ್ತನ್ನು ನೋಡುತ್ತಾ ಇದ್ದಾರೆ. ಆದರೆ ಅವರಿಗೆ ಜಗತ್ತು ಕಾಣತಾ ಇಲ್ಲ, ಈ ಜಗತ್ತಿನ ಆಕಾರದ ಭಗವಂತ ಬಿಟ್ಟು ಜಗತ್ತವರಿಗೆ ಕಾಣತಾನೇ ಇಲ್ಲ. ಅಲ್ಲ, ನೀವು ಅದು ಹೇಳಿಬಿಟ್ರೆ ನಮಗೆ ಅರ್ಥ ಆಗ್ಬೇಕಲ್ಲ. ಜಗತ್ತನ್ನ ನೋಡ್ತಾ ಇದ್ದಾರೆ, ಜಗತ್ತು ಕಾಣತಾ ಇಲ್ಲ, ಜಗತ್ತಿನ ಆಕಾರದ ದೇವರು ಮಾತ್ರ ಕಾಣತಾ ಇದ್ದಾರೆ, ಜಗತ್ತಿನೊಳಗೆ ದೇವರೇ ಕಾಣತಾ ಇದ್ದಾರೆ ಅವರಿಗೆ. ನಮಗೆಟಕೋ ದೃಷ್ಟಾಂತ ಕನ್ನಡಿ. ಕನ್ನಡಿ ಮುಂದೆ ದಿನ ಆಗು ಬಂದು ತಲೆ ಬಾಚಿಕೊಂಡು ಹೋಗ್ತೀರಲ್ಲ, ಹಿಕ್ಕೊಂಡು ಸರಿಂದ ಬರೋದು, ಹಿಕ್ಕೊಂಡು ಹೋಗೋದು. ಯಾರಾದರೂ ಬಂದ ಕೂಡಲೇ ನಿಮ್ಮ ದೃಷ್ಟಿ ಎಲ್ಲಿರುತ್ತೆ? ಕನ್ನಡಿಯೊಳಗಿರುವ ನಿಮ್ಮ ಪ್ರತಿಬಿಂಬದ ಮೇಲೆ ದೃಷ್ಟಿ ಇರುತ್ತಷ್ಟೇ ಹೊರತು ಕನ್ನಡಿ ಮೇಲಿರುತ್ತಾ ಇರಲ್ಲ. ಬರ್ತೀರಾ, ನಿಮ್ಮ ಮುಖದ ಮೇಲಿರುತ್ತೆ, ಹೊರಟು ಹೋಗ್ತಾ ಇರ್ತೀರಾ. ಯಾವಾಗ ಕನ್ನಡಿ ಮೇಲೆ ಬರುತ್ತೆ? ಕಾಣಿಸ್ದಂಗಿದ್ರೆ ಒರೆಸಲಿಕ್ಕೆ ಕನ್ನಡಿ ಮೇಲೆ ದೃಷ್ಟಿ ಬೀಳುತ್ತಷ್ಟೇ. ಹಾಗೆ ಪ್ರಹ್ಲಾದರಾಜರಿಗೆ ಆ ಜಗತ್ತು ಕನ್ನಡಿ ಅಂತಿದೆ, ಜಗತ್ತಿನಲ್ಲಿ ದೇವರನ್ನೇ ಪ್ರತಿಬಿಂಬದಂತೆ ನೋಡುತ್ತಾ ಇದ್ದಾರೆ, ಅವರ ದೃಷ್ಟಿ ಕನ್ನಡಿ ಮೇಲೆ ಬೀಳತಾ ಇಲ್ಲ ಅಂತ. ಅಷ್ಟು ಪರಿಣತಿ ಆಗಿದೆ, ನಾರದರ ಒಂದು ಅದ್ಭುತವಾದ ಅನುಗ್ರಹ. ಹೌದಾ, ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಯಾವಾಗ, ಯಾವ ಟೈಮಲ್ಲಿ ಚಿಂತನೆ ಮಾಡ್ತಾ ಇದ್ರು? ನಾವು ನೋಡೋಣ ಹೇಗೆ. ನಮ್ಮನ್ನು ಇವಾಗ ಸ್ಕೂಲ್ ಸ್ಟೂಡೆಂಟ್ಸ್ ಕರೆದಂತೆ ಜಾಗಂಡಿ ಬಾರಿಸಿ ಕರೆಸ್ತಾ ಕರಿತಾ ಇದ್ದಾರೋ ಆ ಥರ ಪ್ರಹ್ಲಾದರಾಜರಿಗೆ ಎಸ್ ಟೈಮ್ ಟೈಮ್ ಚಿಂತನೆ ಮಾಡಿ ಅಂತ ಹೇಳಿದ್ರ ಹೇಳ್ತಾರೆ. ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರತಿಭನ್ ಬ್ರುವನ್ ನಾನು ಸಂದಧಯೇತಾನಿ ಗೋವಿಂದ ಪರಿರಂಭಿತ. ಕೂತಿದ್ರು, ತಿರುಗಾಡತಾ ಇದ್ರು, ಊಟ ಮಾಡತಾ ಇದ್ರು, ಮಲಗಿದ್ರು, ಕುಡಿತಾ ಇದ್ರು, ಮಾತಾಡತಾ ಇದ್ರು, ಅದೇನು ಮಾಡತಾ ಇದ್ದೀವಿ ಎಂಬ ಎಚ್ಚರ ಇಲ್ಲ. ಯಾವಾಗ್ಲೂ ಶ್ರೀಹರಿಯನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿ ನಮ್ಗೆ ಯಾವಾಗಾದ್ರೂ ಬರುತ್ತಾ? ಬಂದಿರುತ್ತೆ, ದೇವರ ವಿಷಯ ಅಲ್ಲ ಅಷ್ಟೇ. ನೋಡಿ, ನಮಗೆ ಬೇಕಾದವರು, ಅದು ಮಗನೋ ಮಗಳೋ ಯಾರೋ ಬರಬೇಕಾದವರು ಬರಬೇಕು. ಸ್ಕೂಲಿಂದ 5 ಗಂಟೆಗೆ ಬರಬೇಕು ವ್ಯಾನು. 5:10 ಆಯಿತು, ಫೋನ್ ಹೋಗ್ತಾ ಇರುತ್ತೆ, ಯಾಕಿನ್ನ ಬರಲಿಲ್ಲ, ಏನು ಟ್ರಾಫಿಕ್ ಜಾಮ ಅದ ಇದ. 1/2 ಗಂಟೆ, 6 ಆಯಿತು ಬರಲಿಲ್ಲ, 7 ಆಯಿತು ಮುಗದೇ ಹೋಯಿತು, ಮೈಯೆಲ್ಲ ಟೆನ್ಷನ್ ಬರ್ತಾ ಇರತ್ತೆ. ಹೌದಾ, ಮಕ್ಕಳು ಬರ್ದಂಗಿದ್ರೆ ಫುಲ್ ಟೆನ್ಷನ್ ಆಗ್ತಾ ಇರತ್ತೆ. ಆ ಹೊತ್ತಿಗೆ ಯಾರೋ ಒಬ್ರು ಬಡಗೋ ಬಂದೋ ಬರ್ತಾರೆ, ಸರಿಯಾಗಿ ಹೇಳಿದಂತೆ ಆ ಹೊತ್ತಿಗೆ ಬರ್ತಾರೆ. ಅವ್ರಿಗೆ ನಮ್ ಟೆನ್ಷನ್ ಗೊತ್ತಾಗಲ್ಲ, ನಮ್ ಟೆನ್ಷನ್ ತೋರ್ಲಿಕ್ಕೆ ನಮ್ಗೆ ಇಷ್ಟ ಇರಲ್ಲ, ಹಾಗಂತ ಅವ್ರು ಬಿಡಲ್ಲ. ಅವಾಗೆ ಅವರೆಲ್ಲ ಪುರಾಣ ಹೇಳ್ತಾ ಇರ್ತಾರೆ, ನಾನು ಹುಡುಗಿದ್ದ ಕಾಲಕ್ಕೆ ಹೀಗೆ ಹೋಗಿದ್ದೆ, ಹೀಗ್ ಮಾಡಿದ್ದೆ ಎಲ್ಲ ಶುರು ಮಾಡ್ತಾರೆ. ಇವ್ರಿಗ ಮನಸ್ಸೆಲ್ಲ ಮಕ್ಕಳ ಮೇಲೆ ಕೂತಿರುತ್ತೆ. ಎದುರಿಗೆ ಹೇಳೋರು ಏನಾದ್ರು ಕೇಳ್ತಾರ? ಸುತರಾಂ ಕೇಳಲ್ಲ, ಮುಖ ಮಾತ್ರ ಹೀಗಿಟ್ಟಿರ್ತಾರ ಅಷ್ಟೇ, ತಲೆಯೆಲ್ಲ ಅಲ್ಲಿ ಕೂತಿರುತ್ತೆ. ಹೌದಾ, ಹಾಗಾದ್ರೆ ಸುಮ್ಮನೆ ಕೊಡ್ಲಿಕ್ಕಾಗತ್ತಾ? ಅವರಿಗೆಲ್ಲ ತಂದು ಕೊಡ್ತಾ ಇರ್ತಾರೆ, ತಿಂಡಿ ಕೊಡ್ತಾ ಇರ್ತಾರೆ, ಮಾತು ಆಡಿಸ್ತಾ ಇರ್ತಾರೆ, ಮನಸ್ಸೆಲ್ಲ ಅಲ್ಲೇ ಕೂತಿರುತ್ತೆ. ಏನ ವೆಹಿಕಲ್ ಸೌಂಡ್ ಬಂದ್ರೆ ಸಾಕು ಸರರ ಅಂತ ಹೋಗಿ ನೋಡ್ತಾರೆ ಬಂದಾರ ಅಂತ. ಈ ಕೂತವ್ರು ಡೌಟ್ ಬರುತ್ತೆ, ನೀವು ಇಲ್ಲಿದ್ದೀರಾ ಅಲ್ಲಿದ್ದೀರಾ? ಇಲ್ಲ ಮಗ ಬರ್ಲಿಲ್ಲ, ಅದಕ್ಕೆ ಟೆನ್ಷನ್ ಆಗ್ತಾ ಇತ್ತು. ಗೊತ್ತಾಯ್ತು ನಿಮ್ ಮುಖ ನೋಡಿದ್ರೆ, ನೀವ್ ಇಲ್ಲಿಲ್ಲ, ನಮ್ ಸರಿ ಮಾತಾಡ್ತಾ ಇದ್ದೀರಷ್ಟೇ ಹೊರತು ನಿಮ್ ತಲೆ ಎಲ್ಲೋ ಇದೆ ಅಂತ ಕೂತವರೇ ಹೇಳಿಬಿಡ್ತಾರೆ. ಹೌದಾ? ಅದು ನಮ್ಗೆ ಅಭ್ಯಾಸ, ದೇವರಲ್ಲಿ ಇಲ್ಲ ಅಷ್ಟೇ ಆ ಥರ ಪ್ರವೃತ್ತಿ. ಅದನ್ನ ಅದವರಿಗೆ ದೇವರಲ್ಲಿ ಬಂದಿದೆ. ಕ್ವಚಿತ್ ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನ. ಆ ಭಗವಂತನ ಚಿಂತನೆ ಮಾಡುತ್ತಾ ಅವನು ತೋರುವಂತಹ ಅಪರೂಪದ ಕರುಣೆಯನ್ನು ನೆನೆಸಿಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇದೆ. ಹಾಗೆ ಕ್ವಚಿತ್ ಹಸತಿ ತಚ್ಚಿಂತಾಹ್ಲಾದ ಉದ್ವಾಯತಿ ಕ್ವಚಿತ್. ಕೆಲವೊಮ್ಮೆ ಆ ಭಗವಂತನ ಚಿಂತನೆಯಿಂದಲೆ ಅವನು ಮಾಡಿದ್ದೆಲ್ಲ ನೆನೆಸಿಕೊಂಡು ನಗುತ್ತಾ ಇರ್ತಾರಂತೆ. ಇನ್ನ ಕೆಲವೊಮ್ಮೆ ಉದ್ಗಾಯತಿ ಕ್ವಚಿತ್ ಕೃಷ್ಣ ಗೋವಿಂದ ಅಂತ ಗಟ್ಟಿಯಾಗಿ ಉಚ್ಚಾರ ಮಾಡುತ್ತಾ ಇರ್ತಾರೆ. ನದತಿ ಕ್ವಚಿತ್ ಉತ್ಕಂಠ ವಿರಜ್ಜ ನೃತ್ಯತಿ ಕ್ವಚಿತ್. ಕೆಲವೊಮ್ಮೆ ಗಾನ ಮಾಡುತ್ತಾರೆ, ಕೆಲವೊಮ್ಮೆ ಕೂಗಿಬಿಡ್ತಾರೆ, ಕೆಲವೊಮ್ಮೆ ನರ್ತನ ಮಾಡಿಬಿಡ್ತಾ ಇರುತ್ತಾರೆ. ಇನ್ನ ಕ್ವಚಿತ್ ತದ್ಭಾವನಾಯುಕ್ತ ತನ್ಮಯೋ ಅನುಚಕಾರ. ಕೆಲವೊಮ್ಮೆ ಆ ಭಗವಂತ ಹೇಗೇಗೆ ಮಾಡಿದ, ಏನು ಮಾಡಿದ, ಗುರುಗಳೆಲ್ಲರ ಅನುಗ್ರಹದಿಂದ ಆ ಭಗವಂತನ ಚರಿಯನ್ನು ನೆನೆಸಿಕೊಂಡು ಅವನಂತೆ ಇವರು ಮಾತಾಡ್ಲಿಕ್ಕೆ ಶುರು ಮಾಡುತ್ತಾ ಇರ್ತಾರೆ. ನಂತರ ಕ್ವಚಿತ್ ಉತ್ಪುಲಕ ತುಷ್ಣೀಂ ಅಶೇಷ ಸ್ಪರ್ಶ ನಿಸ್ಪೃಹ. ಕೆಲವೊಮ್ಮೆ ಮೈ ರೋಮಾಂಚನಾಗಿ ಕಣ್ಣಲ್ಲಿ ನೀರು ಬರುತ್ತಾ ಏನು ಎಚ್ಚರವಿಲ್ಲದೆ ಇದ್ದು ಬಿಡುತ್ತಾರೆ. ಅಸ್ಪಂದ ಪ್ರಾಣ, ಕೆಲವೊಂದೇ ನಾಡಿಯೂ ಬಡಿಯದಂತೆ ಆಗಿಬಿಡುತ್ತೆ. ಇದಕ್ಕೆ ನಮ್ಮ ರಘುಪ್ರೇಮ ತೀರ್ಥ ಹೇಳ್ತಾ ಇದೆ. ಅವರು ಶಿಷ್ಯರು ಡಾಕ್ಟರ್ ಇದ್ರೆ ಅವ್ರು ಬಂದು, ಸ್ವಾಮಿ ಸ್ವಲ್ಪ ನೋಡಬೇಕು, ನಾಡಿ ನೋಡ್ತೇನಪ್ಪ, ನಾ ಬದುಕಿದ್ದೀನಲ್ಲ. ಹೌದು ನೋಡು. ನೋಡಿದ್ರೆ ನಾಡಿಯೇ ಬಡಿತಾ ಇಲ್ಲ. ಇದೇನು ಸ್ವಾಮಿ, ನಮಗೆ ನಾಡಿಯೇ ಸಿಗ್ತಾ ಇಲ್ಲ, ನೋಡಿ ಚೆನ್ನಾಗಿದ್ದೀರಾ, ಬದುಕಿದವರಿಗೆ ನಾಡಿ ಸಿಗಬೇಕು, ನಾಡಿಯೇ ಬಡಿತಾ ಇಲ್ಲ, ನೀನೇ ಹೇಳಬೇಕಪ್ಪ, ನೀ ಡಾಕ್ಟರ್ ಅಲ್ಲ ಅಂತ ಹೇಳ್ತಾ ಇದ್ರು. ಅದೇ ತರ ಮನೋಭಾವನ ರಕ್ಷಣೆ ಹೇಗಿರುತ್ತೆ? ಅಸ್ಪಂದ ಪ್ರಾಣ ಆನಂದ ಸಲೀಲ ಆಮೀಲಿತೆ ಕ್ಷಣ. ಆನಂದಾಶ್ರಗಳು ಬರ್ತಾ ಇವೆ, ಆ ಕಣ್ಣು ಅರ್ಧ ಮುಚ್ಚಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸದ್ಯಕ್ಕೆ, ನಮ್ಮ ಜೀವನದಲ್ಲಿ ಎಂದೂ ಅನುಭವ ಗೊತ್ತಿರಲ್ಲ. ಇವೆಲ್ಲ ಅವರಿಗೆ ಬರ್ತಾ ಇದೆ, ಅಟ್ಲೀಸ್ಟ್ ಹೇಳ್ತಾ ಇದ್ದಾರೆ. ಅವರ ಹತ್ರ ಹೋದಾಗ ರಾಘವೇಂದ್ರ ಸ್ವಾಮಿ ಹೇಳುತ್ತೆ, ಚೂರು ನಮಗೂ ಕೊಡಿ, ಯಾರೋ ಕೇಳಿಕೊಂಡ್ರಲ್ಲ, ಕನಕದಾಸರನ್ನ ಕರ್ಕೊಂಡು ಬಾ ಅಂದ್ರೆ ಕರ್ಕೊಂಡು ಬಂದು ವ್ಯಾಸರಾಯರು ವಾದಿರಾಜರು ಹೆಸರು ಕೂತಿರುವಾಗ ಕುರುಬರದು ಹೋದ ಕರ್ಕೊಂಡು ಬಾ ಅಂದಾಗ ಅವರು ಏನನ್ನ ತಗೋ ಕೇಳು ಅಂದ್ರೆ ಏನ್ ಕೇಳ್ತೀಯ, ಏನ್ ಗೊತ್ತಿಲ್ಲ, ಏನ್ ಕೇಳಬೇಕು? ಅವ್ರು ನಗುತ್ತಾರೆ ಅಳುತ್ತಾರೆ, ಅದು ಚೂರು ಚೂರು ಕೊಡು ಅಂತ ಕೇಳು. ಹೌದಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಸ ಉತ್ತಮ ಶ್ಲೋಕ ಪದಾರವಿಂದ ಯೋ ನಿಷೇವಯ ಅಕಿಂಚನ ಸಂಗಲಭಯ ತನ್ವನ್ ಪರಾಂ ನಿರ್ವೃತಿ ಆತ್ಮನೋ ದುಸ್ಸಂಗಹೀನ ಸ್ವಮನಃಶಮಂ ಸಮಂವ್ಯಧಾತ್. ಆ ಉತ್ತಮ ಶ್ಲೋಕ ಪದಾರವಿಂದ ಯೋ ನಿಷೇವಯ. ಉತ್ತಮ ಶ್ಲೋಕ ಅಂದರೆ ಯಾರ ಚರಿತ್ರೆಯನ್ನ ಗಾನ ಮಾಡಿದರೆ ಇಡೀ ಜೀವನ ಉದ್ಧಾರ ಆಗಿಬಿಡುತ್ತೋ ಅಂತ ಭಗವಂತನ ಉತ್ತಮ ಶ್ಲೋಕನಾದ ಭಗವಂತನ ಪದಾರವಿಂದವನ್ನ ಚೆನ್ನಾಗಿ ಸೇವಾ ಮಾಡತ. ಅದಂತಹದ್ದು ಎಲ್ಲಿಂದ ಸಿಕ್ತಪ್ಪ? ಭಗವಂತನ ವಿಶೇಷ ಚಿಂತನ ಇವರಿಗೆಲ್ಲಿ ಸಿಕ್ತು? ಭಗವಂತನ ಪಾದಸೇವಾ ಹೇಗೆ ಸಿಕ್ತು ಅಂದ್ರೆ ಅಕಿಂಚನ ಸಂಗಲಬ್ಧಯ. ಅಕಿಂಚನರಂತೆ, ಅಕಿಂಚನರು ಅಂದ್ರೆ ಏನೂ ಇಲ್ಲದವರು ಅಂತ ಒಂದರ್ಥ, ಸ್ವಲ್ಪ ಇಲ್ಲದವರು ಅಂತ. ಕಿಂಚನ ಅಂದ್ರೆ ಸ್ವಲ್ಪ, ಅಕಿಂಚನ ಅಂದ್ರೆ ಸ್ವಲ್ಪ ಇಲ್ಲ, ಎಲ್ಲ ಜಾಸ್ತಿಯೇ ಅಂತ ಹೇಳಿದ್ರು. ಅಂದರೆ ಇವರಲ್ಲಿ ಒಳ್ಳೆ ಸದ್ಗುಣಗಳು ಜಾಸ್ತಿ, ಸತ್ಪ್ರವರ್ತನೆ ಜಾಸ್ತಿ, ಭಗವಂತನಲ್ಲಿ ಭಕ್ತಿ ಜಾಸ್ತಿ, ಎಲ್ಲ ಜಾಸ್ತಿ. ಮತ್ತೆ ಅಕಿಂಚನರು ಏನಿಲ್ಲದವರು ಅಂದ್ರೆ ಲೌಕಿಕವಾದ ಚಟ ಯಾವುದೂ ಇಲ್ಲ ಅವರಲ್ಲಿ. ಆದ್ದರಿಂದ ಅಕಿಂಚನರು ಯಾರು? ನಾರದರು. ಅವರ ಸಂಘದಿಂದ ಬಂದದ್ದಿದು ಅಂತ ಹೇಳ್ತಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ತಸ್ಮಿನ್ ಮಹಾಭಾಗವತೆ ಮಹಾಭಾಗೇ ಮಹಾತ್ಮನೀ. ನಾರದರ ಎಂಥ ಮಾತುಗಳು ಬರ್ತಾ ಇದೆ. ಅಂಥ ಮಹಾಭಾಗವತ ಮಹಾಭಾಗ ಮಹಾತ್ಮ ಅಂಥ ಪ್ರಹ್ಲಾದರಾಜರಲ್ಲಿ ಹಿರಣ್ಯಕಶಿಪುರಾಜನ್ ಅಕರೋತ್ ಅಘನಾತ್ಮಜೇ, ಅಂಥ ಮಗನನ್ನ ಕೊಲ್ಲಬೇಕು ಅಂತ ನೋಡಿದನಯ್ಯ ಅಪ್ಪ. ಅವಾಗ ಹೇಳುತ್ತಾರೆ, ಪುತ್ರಾಂ ವಿಪ್ರತಿಕೂಲಾಂಶ್ಚ ಪಿತರ ಪುತ್ರವತ್ಸಲಾ ಉಪಾಲಭಂತೆ ಶಿಕ್ಷಾರ್ಥಂ ನೈವಾಘಮಪರೇ ಯಥಾ. ಧರ್ಮರಾಜರು ಕೇಳುತ್ತಾರೆ, ಮಕ್ಕಳು ವಿರುದ್ಧವಾಗಿದ್ರೂ ಕೂಡ ಬೆನ್ನಿಗೆ ಹಾಕೊಂಡ್ಬರ್ತಾರೆ ಅಪ್ಪ ಅಮ್ಮ, ಅಂಥ ಅದು ಇಂಥ ಒಳ್ಳೆಯವರನ್ನ ಕೊಲ್ಲಬೇಕು ಅಂತ ಹೇಗ್ ನೋಡಿದ್ರು? ಅವಾಗೆ ಹೇಳ್ತಾ ಇದ್ದಾರೆ, ಏನೂ ಇಲ್ಲಪ್ಪ, ಈ ನಾಲ್ಕು ಜನರನ್ನ ಅಧ್ಯಯನಕ್ಕಾಗಿ ಎಲ್ಲಿ ಸೇರಿಸಿದ್ರು ಅಂದ್ರೆ ಷಂಡಾಮರ್ಕರ ಶಾಲೆಗೆ ಸೇರಿಸಿದ್ರು ಅಂದ್ರೆ ಷಂಡಾಮರ್ಕರ ಕಾನ್ವೆಂಟ್ಗೆ ಹಾಕಿದ್ರು. ಅದೇನ್ರಿ ಕಾನ್ವೆಂಟ್ ಅಂತ ಹೇಳ್ತೀರಾ ಅಂದ್ರೆ, ಹೌದು, ಅಲ್ಲಿ ಧರ್ಮ ಅರ್ಥ ಕಾಮ ಮೂರದ್ದೇ ತ್ರಿವರ್ಗದ ಪಾಠ, ಮೋಕ್ಷದ ಪ್ರಸಂಗವೇ ಇಲ್ಲ. ಮತ್ತೆ ಮೋಕ್ಷ ಇಲ್ವಾ ಇದೆ ಏನು ಅವರ ತಲೆಯಲ್ಲಿ? ಹಿರಣ್ಯಕಶಿಪುವಿನ ಕಾಲತ್ರ ಬಿದ್ದಿರೋದೇ ಮೋಕ್ಷ, ಅದು ಬಿಟ್ಟರೆ ಗೌರವ ಮೋಕ್ಷ ಇಲ್ಲ. ದೇವರು ಅವನೇ ಅಲ್ವಾ ಅವ್ರ ತಲೆಗೆ? ಆದ್ದರಿಂದ ತ್ರಿವರ್ಗದ ಪಾಠ ಅಚೂರು ವಾಸಿ ಏನು ಹಿರಣ್ಯಕಶಿಪುವಿನ ಷಂಡಾಮರ್ಕರ ಶಾಲೆ, ಆ ಕಾನ್ವೆಂಟ್ ಸ್ವಲ್ಪ ವಾಸಿ. ನಮ್ ಕಾನ್ವೆಂಟ್ ಇನ್ನ ವಾಸಿ ಭೀಕರ. ಅಲ್ಲಿ ಧರ್ಮ ಇಲ್ಲ, ಏನೂ ಇಲ್ಲ, ಬರೇ ಅರ್ಥ ಕಾಮ. ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ಅದನ್ನು ಪಡ್ಕೊಂಬ ರೀತಿ ಹೇಗೆ, ಇದೆರಡೇ ಹೇಳಿಕೊಳ್ತಾರೆ. ಹೌದಾ? ಧರ್ಮದ ಕುರಿತು ಹೇಳ್ತಾರಾ? ಅಟ್ಲೀಸ್ಟ್ ಅದು ಕೂಡ ಹೇಳಲ್ಲ. ಅಲ್ಲಿ ಧರ್ಮ ಆದ್ರೂ ಚೂರು ಹೇಳ್ತಾ ಇದ್ರಂತೆ, ಧರ್ಮ ಅರ್ಥ ಕಾಮ ಇತ್ತು, ಮೋಕ್ಷ ಇದ್ದಿಲ್ಲ. ಬಳೆ ಕುಂಕುಮ ಹಾಕೊಂಡ್ಬಂದ್ರೆ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸ್ಕೂಲಲ್ಲಿ. ಹೌದಾ? ಕುಂಕುಮ ಬಳೆ ಇಟ್ಟುಕೊಂಡು ಬಂದ್ರೇನೆ ತೆಕ್ಕೊಂಡು ಬನ್ನಿ, ಇಟ್ಕೋಬಾರದು ಅಂತ ಹೇಳತಕ್ಕಂತಹ ಧರ್ಮಾನುಷ್ಠಾನ ನಮ್ಮಲ್ಲಿದೆ. ಅದು ನೋಡಿಯೇ ನಮ್ಮ ಅದಮಾರು ಸ್ವಾಮಿಗಳು ದೊಡ್ಡವರು ಹೊಟ್ಟೆ ಉರಿದು 45 ಸ್ಕೂಲ್ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಈಗೂ ನೀವು ನೋಡಬಹುದು ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ, ನಾನು ನೋಡಿದ್ದೆ. ನಾನು ನಮ್ಮ ಸ್ವಾಮಿಗಳು ಸರಿ ಅಲ್ಲಿ ಅವರು ವಿಸಿಟ್ ಕೊಡಬೇಕಲ್ಲ ಪ್ರತಿಯೊಂದು ತಿಂಗಳು ಹೋದಾಗ ಸೀರಿಯಸ್ ಡಿಸ್ಕಷನ್. ದೊಡ್ಡ VIP ಮಗ ಏನು ಮಾಡಿದ್ದ ಅಂದ್ರೆ, ಒಬ್ಬ ಜುಟ್ಟಿಟ್ಟುಕೊಂಡು ಮುದ್ರಣಾಮ ಹಚ್ಕೊಂಡು ಬರ್ತಾ ಇದ್ದಾನೆ ಹುಡುಗ. ಅವನ್ ನೋಡಿ ತುಂಬಾ ಟಾರ್ಚರ್ ಕೊಟ್ಟ, ಅಂದ್ರೆ ನಗೋದು ಎಲ್ಲ ಮಾಡಿದ. ಇಮ್ಮಿಡಿಯೇಟ್ ಗೊತ್ತಾದ ಕೂಡಲೇ ಅವನು ಡಿಸ್ಮಿಸ್ ಮಾಡಿಬಿಟ್ರು, ಸ್ಕೂಲಿಂದ ತೆಗೆದು ಬಿಟ್ರು ಅವನ. ಅದಕ್ಕೆ ಅವನು ದೊಡ್ಡ ಹಿಂದಿಂದ ಎಲ್ಲಾ ಏನು ರೆಕಮೆಂಡೇಶನ್ಸ್ ಎಲ್ಲ ತಂದ್ರೆ ಗೆಟ್ ಔಟ್ ಅಂತ ಹೇಳಿಬಿಟ್ರು ಹೊರಕ್ಕೆ ಎಲ್ಲ. ಇಲ್ಲಿ ಧರ್ಮ ಉಳಿಸಲಿಕ್ಕೆ ನಾವು ಬಂದಿದ್ದೀವಿ ಅಷ್ಟು, ನಿನ್ ದುಡ್ಡು ಬೇಕಾಗಿಲ್ಲ, ನಿನ್ ಡೊನೇಷನ್ ನಿನ್ ಮುಖಕ್ಕೆ ಹಾಕ್ತೀವಿ ಅಂತ ಕಳಿಸಿಬಿಟ್ರು. ಆ ತರ ಸ್ಕೂಲ್ಸ್ ನಮ್ಮಲ್ಲಿ ಬರಬೇಕಾಗಿದೆ. ಎಂಥಾದ್ರು ಏನು ನೋಡಿ, ಆ ಕಾನ್ವೆಂಟ್ ಅಂತ ಕಳಿಸ್ತಾರೆ, ನಮ್ಮ ಧರ್ಮವೇ ಹಾಳಾಗಿ ಹೋಗ್ತಾ ಇದೆ. ಸರಿ ಸರಿ, ಪಾಠ ಹೇಳಿಕೊಟ್ರು. ಪಾಪ ಇವರೇನು ಮಾಡುತ್ತಾ ಇದ್ರು ಅಂದ್ರೆ, ಶುಶ್ರೂವೆ ನಪಪಾಠ ಕೇಳ್ತಾ ಇದ್ರಂತೆ, ಅದನ್ನ ತಲೆಗಿಟ್ಟುಕೊಂಡಿಲ್ಲ ಆ ಪಾಠವನ್ನ. ಯಾಕೆ? ಸ್ವರೂಪ ಅಸದ್ಗ್ರಹ ಆಶ್ರಯ, ತಪ್ಪಾದ ತಿಳುವಳಿಕೆ ಇದು, ಆದ್ದರಿಂದ ನಾನು ಕೇಳಬಾರದು ಅಂದ್ರೆ ಪಾಪ ಕೇಳದಾಗಿರೋ ನೊಂದುಕೊಳ್ತಾರೆ. ಅದಕ್ಕೆ ಚೂರು ಕೇಳಿ ಬಿಟ್ಬಿಡ್ತಾ ಇದ್ರು, ಕೇಳಿ ಬಿಟ್ಬಿಡ್ತಾ ಇದ್ರು, ತಲೆಯಲ್ಲಿ ಇಟ್ಟುಕೊಳ್ತಾ ಇದ್ದಿಲ್ಲ. ಅವ್ರಿಗೆ ಗೊತ್ತಾಗುತ್ತಾ? ಅವ್ರಿಗೆ ಗೊತ್ತಿಲ್ಲ, ಪ್ರಹ್ಲಾದ ಪಾಪ ಒಳ್ಳೆವ ಎಲ್ಲಾ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದುಕೊಂಡ್ರು ಅವರು. ನಾವು ಹೇಳಿದ್ದ ತಲೆಯಾಗಿ ಇಟ್ಕೊಂಡಿದ್ದಾನೆ ಅಂತ ಅಂದುಕೊಂಡ್ರು. ಸರಿ, ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಟೆಸ್ಟಿಂಗ್, ಚಿಕ್ಕ ಹುಡುಗನ ಕರ್ಕೊಂಡು ಬರ್ತಾ ಇದ್ದಾರೆ. ಅವಾಗ ಏಕದ ಆಸುರರಾಟ ಪುತ್ರ ಅಂಕ ಆರೋಪ್ಯ ಲಾಲಯನ್ ವಪ್ರಚ್ಛ ಕಥತ ಅಂಬತ್ಸ ಮನ್ಯತೆ ಸಾಧು ಯದ್ ಭವಾನ್. ಅವಾಗ ಹೇಳ್ತಾ ಇದ್ದಾರೆ, ಮಗುವನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಒಂದ್ಸಲ ಕೇಳ್ತಾ ಇದ್ದಾನೆ ಎರಡು ಕಟ್ಟು, ಏ ಕೂಸೆ, ನೀನು ಯಾವುದು ಒಳ್ಳೇದು ಚೆನ್ನಾಗಿದೆ ಅಂತ ನಿನ್ನ ಮನಸ್ಸಿಗೆ ಬರುತ್ತೋ ಹೇಳೋ. ಅವಾಗ ಪ್ರಹ್ಲಾದ ಹೇಳ್ತಾರೆ, ತತ್ಸಾಧು ಮನ್ಯೇ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಪ್ರಹ್ಲಾದರಾದರ ದೀಕ್ಷಾ ಭಾಗವತ ಧರ್ಮದಲ್ಲಿ ದೀಕ್ಷೆ ಎಂತಹದ್ದು ಅಂದರೆ ಶ್ರೀಹರಿಯ ದ್ವೇಷಿಗಳಿಂದ ಏನನ್ನೂ ಸ್ವೀಕಾರ ಮಾಡಲ್ಲ, ಅವರನ್ನ ಆದರ ಮಾಡಲ್ಲ. ಹೇಳುತ್ತಾರೆ, ಪಿಡಿಯರೋ ನಿನ್ನ ದ್ವೇಷಿಗಳಿಂದೇನೂ ಬಂದರು, ಬಿಡರು ತಮ್ಮ ಸ್ವಧರ್ಮಗಳೇನೂ ಬಂದರು. ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಎಂಥ ದೀಕ್ಷ, ಅಪ್ಪನ್ನ ನೋಡಿ ಅಪ್ಪ ಅಂತ ಕರೀತಾ ಇಲ್ಲ, ನಾನು ಕರೆಯಲ್ಲ ಅಂತ ಸ್ಟ್ರೈಕ್. ಅಪ್ಪನ್ನ ಅಪ್ಪ ಅಂತ ಕರೀತಾ ಇಲ್ಲ, ಅಸುರವರ್ಯ ಅಸುರರಾಟ್ ಅಂತ ಕರೀತಾ ಇದ್ದಾರೆ. ನಮಗದರ್ಥ ಆಗಲ್ಲ. ಎಂಎಲ್ಎನೋ ಎಂಪಿನೋ ಚೀಫ್ ಮಿನಿಸ್ಟರೋ ಇರ್ತಾರೆ, ಅವರ 5-6 ವರ್ಷದ ಮಗ ಅಪ್ಪನ್ನ ಹೇ ಪ್ರೈಮ್ ಮಿನಿಸ್ಟ್ರೇ ಬಾ ಅಂದ್ರೆ ಎಷ್ಟು ಹೊಟ್ಟೆ ಉರಿದು ಹೋಗುತ್ತೆ ಅವನಿಗೆ? ಅಪ್ಪ ಅಂತ ಕರಿಬೇಕಾ ಅವನು? ಪ್ರೈಮ್ ಮಿನಿಸ್ಟರ್ ಬಾ ಅಂತ ಕರೆದ್ರೆ ಏನು ಹೊಟ್ಟೆ ಉರಿಯಲ್ವಾ? ಏನೋ ಅಪ್ಪ ಅಂತ ಕರೀಲಿಕ್ಕಾಗಲ್ವಾ ನಿಮಗೆ? ಅಂದ್ರೆ ಕರಿಯಲ್ಲ, ನಿನ್ನ ನಾನು ಪ್ರೈಮ್ ಮಿನಿಸ್ಟ್ರೇ ಅಂತ ಕರಿತೀನಿ ಅಂದ್ರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತಲ್ಲ, ಪೇಪರ್ ಬಂದ್ಬಿಡುತ್ತದೆ. ಆ ತರ ಆಗಿದೆ ಇಲ್ಲಿ. ಹೇಳ್ತಾನೆ ಹಿರಣ್ಯಕಶಿಪು, 5-6 ವರ್ಷದ ಹುಡುಗ ಅಪ್ಪನ ಮೇಲೆ ಇರಬೇಕಾದ ಅಭಿಮಾನ ಕತ್ತರಿಸಿ ಹಾಕಿದ್ದಾನೆ. ಇಷ್ಟು ದೀಕ್ಷ. ಶ್ರೀಹರಿಯ ದ್ವೇಷ ಇವ, ಇವರನ್ನು ನಾನು ಅಪ್ಪ ಅಂತ ಅನ್ನಲ್ಲ, ಮನಸ್ಸಲ್ಲೂ ಇಟ್ಟುಕೊಳ್ಳಲ್ಲ. ಮತ್ತೆ ತಲೆಬಾಗಿದ್ದ ರಾಜ, ರಾಜನಲ್ಲಿ ಭಗವಂತನ ಸನ್ನಿಧಾನ, ಆ ಸನ್ನಿಧಾನಕ್ಕೆ ತಲೆಬಾಗ್ತೇನೆ. ಇಷ್ಟು ದೀಕ್ಷ, ಭಾಗವತ ದೀಕ್ಷ. ಸರಿ, ಈ ಮಾತನ್ನ ಕೇಳ್ತಾ ಇದ್ದಾರೆ. ಏನು ಹೇಳಿದ್ದು? ಹೇ ಅಸುರ ರಾಜ, ಇದು ಒಳ್ಳೆಯದು ಅಂತ ತಿಳಿದಿದ್ದೇನೆ. ಏನು? ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್. ತಪ್ಪಾದ ತಿಳುವಳಿಕೆ ಯಾವಾಗ್ಲೂ ಕಾಟ ಕೊಡ್ತಾ ಇರುತ್ತೆ. ಏನು ತಪ್ಪಾದ ತಿಳುವಳಿಕೆ? ಪದಾರ್ಥ ಸುಖ ಕೊಡುತ್ತೆ, ಇಂದ್ರಿಯಗಳು ಸುಖ ಕೊಡುತ್ತವೆ, ಇನ್ನ ವ್ಯಕ್ತಿಗಳು ಸುಖ ಕೊಡುತ್ತಾರೆ. ಈ ತಪ್ಪಾದ ತಿಳುವಳಿಕೆ. ಸರಿಯಾದದ್ದೇನು? ಪದಾರ್ಥ ಇಂದ್ರಿಯಗಳು ವ್ಯಕ್ತಿಗಳು ಇವರ ನೆಪ ಮಾಡಿ ಶ್ರೀಹರಿ ಸುಖ ಕೊಡುತ್ತಾನೆ. ಅದು ಸರಿಯಾದದ್ದಾದರೆ ಸುಖ ಕೊಡುವ ಶ್ರೀಹರಿಯನ್ನು ಮರೆತು ಇವುಗಳೇ ಸುಖ ಕೊಡುತ್ತೆ ಅಂತ ತಿಳುವಳಿಕೆ ಏನಿದೆ ಅದು ತಪ್ಪು. ಆ ತಪ್ಪು ತಿಳುವಳಿಕೆಯಿಂದ ಏನಾಗ್ತಾ ಇರುತ್ತೆ? ಯಾವಾಗೂ ಟೆನ್ಷನ್ ಬರ್ತಾ ಇರುತ್ತೆ ಜನಗಳಿಗೆ ಅಂದ್ರು. ಹೌದಾ ಅಲ್ಲವಾ? ಇವಾಗ ಇಬ್ಬರಿದ್ದಾರೆ, ಒಬ್ಬರು ತುಂಬಾ ನಮಗೆ ಉಪಕಾರ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಅವರಿಲ್ಲದಂಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿದ್ದಾರೆ, ಅವರು ನಮಗೆ ಪೈಸಾ ಉಪಕಾರ ಮಾಡಲ್ಲ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿತ್ತು, ಈ ಎರಡನೇ ಅವರು ಉಪಕಾರ ಮಾಡುವವರೇನಿದ್ದಾರಲ್ಲ ಅವರ ಕುರಿತು ನಮಗೆ ತಲೆಗೆ ಬರಲೇ ಇಲ್ಲ. ನಮ್ಮ ಪ್ರಾರಬ್ಧ ಯಾರು ಉಪಕಾರ ಮಾಡುತ್ತಾ ಇಲ್ಲವೋ ಅವರೇ ಉಪಕಾರ ಮಾಡುತ್ತಾ ಇದ್ದಾರೆ ಅಂತ ಅಂದುಕೊಂಡು ಅವರು ಹಿಂದೆ ಬಿದ್ದದ್ದೇ ಬಿದ್ದದ್ದು. ಈ ಉಪಕಾರ ಮಾಡುವವರ ಕುರಿತು ಗೊತ್ತೇ ಇಲ್ಲ, ಅವರ ಮುಖವೇ ನೋಡುತ್ತಾ ಇಲ್ಲ. ಇವರನ್ನಿಟ್ಕೊಂಡೇ ಒದ್ದಾಡುತ್ತಾ ಇದ್ದು, ಒನ್ ಫೈನ್ ಡೇ ಗೊತ್ತಾಯಿತು ಇವರ ನಮ್ಮ ಮುಖವೂ ನೋಡುತ್ತಾ ಇಲ್ಲ, ಅವರೇ ಎಲ್ಲ ಮಾಡುತ್ತಾ ಇದ್ದಾರೆ ಅಂತ ಚೆನ್ನಾಗಿ ಗೊತ್ತಾದ ಮಾರನೇ ಕ್ಷಣ ಈ ಮೊದಲನೇವರ ನೋಡ್ತೀವ, ಜಸ್ಟ್ ಇಷ್ಟ ಕಾಲ ಹಿಂದೆ ಬಿದ್ದವರು ಮುಖ ಹೀಗೆ ತಿರುಗಿಸಿ ಹೊರಟೋಗ್ತಾ ಇರ್ತೀವಿ. ಹೌದಾ? ಇವರು ಏನೂ ಮಾಡಿಲ್ಲ, ಇವರು ಸುತ್ತ ಬಿದ್ದು ನಾವು ಮಾಡುವನ್ನು ಬಿಟ್ಟು ಅಂತ ಅವರು ಹಿಂದೆ ಹೋಗ್ತೀವಿ. ಇದೇ ಹೇಳ್ತಾ ಇದ್ದಾರೆ. ತಪ್ಪಾದ ತಿಳುವಳಿಕೆಯಿಂದ ಉಪಕಾರ ಮಾಡುವ ಶ್ರೀಹರಿಯನ್ನ ಬಿಟ್ಟು ಉಪಕಾರ ಮಾಡದೇ ಇರುವಂತವರ ಹಿಂದೆ ಬೀಳುತ್ತಾರಲ್ಲ, ಅದರಿಂದ ಏನಾಗುತ್ತೆ? ಅದೂ ಹೇಳುತ್ತಾರೆ. ಪದಾರ್ಥಗಳು ಸುಖ ಕೊಡುತ್ತೆ ಅಂತ ತಿಳುವಳಿಕೆ, ದೇವರೇ ಸುಖ ಕೊಡ್ತಾನೆ ಎಂಬ ಎಚ್ಚರ ಇಲ್ಲ, ಅದು ಸ್ವಾಮಿಯೇ ಕೊಡಬೇಕು, ನಮ್ಮ ಕರ್ಮಾನುಸಾರ ಕೊಡ್ತಾ ಇಲ್ಲ. ಏನಾಗುತ್ತೆ? ಪದಾರ್ಥಗಳೇ ಸುಖ ಕೊಡುತ್ತೆ ಅಂತ ತಿಳುವಳಿಕೆ, ಅದರಿಂದ ಟೆನ್ಷನ್. ಹೌದಾ ಅಲ್ವಾ? ಕಾರು ಸುಖ ಕೊಡುತ್ತೆ, ಯಾವಾಗ ಹೋಗುತ್ತೋ ಏನೋ ಅನ್ಸಿದ್ರೆ ಟೆನ್ಷನ್ ಶುರುವಾಗುತ್ತಾ ಇಲ್ವ? ಮನೆ ಕೋಟ್ಯಂತರ ರೂಪಾಯಿ ಬಾಳುವ ಮನೆ, ಒಂದಲ್ಲ ಎರಡಲ್ಲ 20 ಕೋಟಿ ಇದೆ, ಇದ್ದಕ್ಕಿದ್ದಂತೆ ಯಾರೋ ಬಂದು ಕೇಸ್ ಹಾಕ್ಬಿಟ್ಟು ತಗೊಂಡೋಗ್ತಿದ್ದಾರೆ, ಕೋರ್ಟಲ್ಲಿ ಅವ್ರ ಕಡೆ ಆಗೋಂಗಿದೆ. ಏನಮ್ಮ ಕರೆಕ್ಟೇನಾ? ಹಗಲು ರಾತ್ರಿ ನಿದ್ದೆ ಇರಲ್ಲ, ಸುತ್ತು ದುಡ್ಡಿರುತ್ತೆ ಎಲ್ಲ ಇರುತ್ತೆ, ನಿದ್ದೆ ಇರಲ್ಲ ಹಸಿವೆ ಇರಲ್ಲ,
ಒದ್ದಾಟ ಒದ್ದಾಟ
ಉದ್ವಿಗ್ನಧಿಯ. ಹೌದಾ? ಟೆನ್ಷನ್ ಎಂಬುದು ನಮ್ ಕಟ್ಟಿಟ್ಟ ಬುತ್ತಿ. ಅಂಥವರಿಗೆ ಆತ್ಮಪಾತಂ ಗೃಹಂ, ಸ್ವಾಮಿಯ ಕಡೆಗೆ ಕರಕೊಂಡು ಹೋಗದೆ ಕಳಗೆ ಕರಕೊಂಡು ಹೋಗುತ್ತೆ ಈ ಸಂಸಾರ. ಅದನ್ನ ಬಿಟ್ಟು ವನಂಗತಃ ಯದ್ಧರಿಮಾಶ್ರಯೇತ, ವನಕ್ಕೆ ಹೋಗಿ ಶ್ರೀಹರಿಯ ಪಾದವನ್ನ ಹಿಡಿಯೋದು ಸರಿ. ಚೆನ್ನಾಗಿದೆ. ಎಲ್ಲರೂ ಬೆಂಗಳೂರು ಮೈಸೂರಿನಲ್ಲಿದ್ರು ಎಲ್ಲಾ ಬಿಟ್ಬಿಟ್ಟು ಕಾಡಿಗೆ ಹೋಗಿ ಕೊಡಬೇಕು ಅಂದ್ರೆ ನಮ್ಮವ್ರ ಗತಿ ಏನು? ಎಲ್ಲ ಬಿಟ್ಬಿಟ್ರೆ ಗತಿ ಏನು ಅಂದ್ರೆ, ಗೃಹ ನಮ್ಮನ್ನ ಹಾಳು ಮಾಡುವಂತಹ ಗೃಹ ಅಂದ್ರೆ ಯಾವು ಅಂದ್ರೆ, ನಾಲ್ಕು ಗೋಡೆಗಳು ನಮ್ಮನ್ನ ಹಾಳು ಮಾಡಲ್ಲ. ಅದು ಮನೆ ಅಂದ್ರೆ ನಾ ಗೋಡೆ ತಾನೆ, ಅದು ನಮ್ಮನ್ನೇ ಮಾಡುತ್ತೆ ಜಡ ಅದಲ್ಲ. ಅದರ ಮೇಲೆ ನಾವಿಟ್ಟ ದುರಭಿಮಾನ ನಮ್ಮನ್ನ ಹಾಳು ಮಾಡುತ್ತಾ ಇದೆ. ಬಹಳ ಜನ ತಪ್ಪು ತಿಳಿಯುವುದೇನೆಂದ್ರೆ, ವೈರಾಗ್ಯ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು, ಅಥವಾ ವೈರಾಗ್ಯ ಪರಮಾವಧಿ ಅಂದ್ರೆ ಹೆಂಡತಿ ಮಕ್ಕಳ ಮೇಲೆ ಪರಮ ವೈರಾಗ್ಯ ಬಂದ್ಬಿಡ್ತವರಿಗೆ, ಎಲ್ಲರನ್ನ ಬಿಟ್ಟು ಒಬ್ಬರೇ ಕೂತರು ಹೋಗಿ. ಅಲ್ಲಿ ಭಾಗವತ ಹೇಳ್ತಾ ಇದೆ, ಹೆಂಡತಿ ಮಕ್ಕಳನ್ನ ಬಿಡು, ಹೆಂಡತಿ ಮಕ್ಕಳು ನಿನ್ನ ಸಂಸಾರ ನಿನಗೆ ಬಹಳ ಅಡ್ಡಿ ಮಾಡುತ್ತೆ ಎಂದು ಅದನ್ನ ಇಟ್ಕೋಬೇಡ. ನಾವು ಈ ಹೆಂಡತಿ ಮಕ್ಕಳನ್ನ ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬೇಕು. ಅವಾಗ ಹೇಳ್ತಾರೆ, ಯಾಕೋ ಭಾಗವತಕಾರರಿಗೆ ಹೆಂಡತಿ ಮಕ್ಕಳು ಮಾಡಿ ಯಾಕೋ ಬಹಳ ಸಿಟ್ಟಿದ್ದಂಗಿದೆ. ನಾವೇನ್ರಿ ಮಾಡ್ತೀವಿ, ನಿಮ್ ಪಾಣಿ ದೇವರ ಪೂಜಾ ಮಾಡಿ ದೀಪಕ್ಕೆ ಹಾಕೊಡ್ತೀವಿ, ಅನ್ನ ಮಾಡ್ತೀವಿ, ಎಲ್ಲ ಕೊಡ್ತೀವಿ, ಮಾಡ್ತಾ ಇರ್ತೀವಿ. ನಮ್ಮನ್ನ ಬಿಟ್ಟು ಹೋದ್ರೆ ನೀವು ಉದ್ಧಾರ ಆಗ್ತೀವಿ, ಯಾಕೆ ನೀವು ಹೇಳ್ತೀಯಾ, ನಾವೇನ್ ಅನ್ಯಾಯ ಮಾಡಿದೀವಿ ನಿಮಗೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಹೆಂಡತಿ ಮಕ್ಕಳಿಂದ ನಮ್ಮ ಸಾಧನೆ ನಾಶ ಆಗ್ತಾ ಇಲ್ಲ, ಏನಾಗ್ತಾ ಇದೆ? ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿದರೆ ರೋಗ ಯಾವುದು? ಹೆಂಡತಿ ಮಕ್ಕಳಲ್ಲ, ಹೆಂಡತಿ ಮಕ್ಕಳ ಮೇಲೆ ನಮಗೆ ಬೆಳೆದ ದುರಭಿಮಾನ ನಮಗೆ ಅಡ್ಡಿ ಮಾಡ್ತಾ ಇದೆ. ಅವ್ರ ಪಾಡಿಗೆ ಅವರು ಇದ್ದಾರೆ, ನಾವು ನಮ್ಮವರು ನಮ್ಮವರು, ಇಲ್ಲಿ ಎಲ್ಲಿ ಬಂತು ರೋಗ? ನಮ್ಮಲ್ಲಿ ಬರ್ತಾ ಇದೆ. ಆ ರೋಗ ಕತ್ತರಿಸಿದ್ರೆ ಸಾಕಷ್ಟೇ, ವ್ಯಕ್ತಿಗಳನ್ನು ದೂರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ವ್ಯಕ್ತಿಗಳು ಇಲ್ಲಿ ತೊಂದರೆ ಕೊಡಲ್ಲ, ವ್ಯಕ್ತಿಗಳ ಮೇಲೆ ನಮ್ಮ ಪ್ರಾರಬ್ಧದಿಂದ ನಮ್ಮೊಳಗೆ ಬೆಳೆದ ದುರಭಿಮಾನ, ಆ ದುರಭಿಮಾನವನ್ನ ಗೃಹ ಅಂತ ಹೇಳುತ್ತಾ ಇದ್ದಾರೆ. ಆ ದುರಭಿಮಾನವನ್ನ ಬಿಟ್ಟು ವನಂಗತ. ವನ ಅಂದ್ರೆ ಯಾವುದು ಅಂದ್ರೆ, ವೇದಗಳ ಭಾಗ, ಅರಣ್ಯಕ ಭಾಗ, ಅಥವಾ ನಮ್ಮ ಶರೀರದಲ್ಲಿರುವ ದೊಡ್ಡ ಕಾಡು ಯಾವುದು? ನಾಡಿಗಳ ಕಾಡು. ಹೌದಾ? ಕಾಡ ಅಂದ್ರೆ ಒಂದ್ಸಲ ನೋಡ್ರಿ, ಟಾರ್ಚ್ ಹಾಕಿ ಕಾಣಿಸಿದ್ರೆ ಅಂದ್ರು. ನಾಡಿಗಳು ಎಷ್ಟಿವೆ ನಮ್ಮಲ್ಲಿ? ಹೀಗೆ ಇಡೀ ಭೂಮಂಡಲ ಈ ನಾಡಿಗಳು ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಇಡೀ ಭೂಮಂಡಲ ಸುತ್ತು ಹಾಸ್ತಾ ಹೋದರೆ ಮೂರು ಸುತ್ತು ಬರಬಹುದಂತೆ. ಅಷ್ಟೆಲ್ಲ ಮಡಚಿ 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 ಈ ಶರೀರದಲ್ಲಿ ಪ್ಯಾಕ್ ಮಾಡಿದ್ರೆ ಕಾಳಲ್ಲದೆ ಇನ್ನೇನು? ನಾಡಿಗಳ ದೊಡ್ಡ ಕಾಳದು, ಒಳಗೆ ಹೋದ್ರೆ ಹಾದೇ ಸಿಗಲ್ಲ. ಅಂಥ ಕಾಡಿನಲ್ಲಿರುವಂತ ಒಳಗೆ ಸ್ವಾಮಿ ಯಾರು? ಹರಿ. ಆ ಹರಿಯ ಪಾದವನ್ನ ಹಿಡಿಯಬೇಕು. ಇದನ್ನೇ ಸುಮಧ್ಯ ವಿಜಯದಲ್ಲಿ ಗುಡಾರ್ಥದಿಂದ ಹೇಳುತ್ತಾರೆ. ಮಗು ಮನೆಯನ್ನ ಬಿಟ್ಟು ಕಾಡಿಗೆ ಹೊರಟ, ಕಾಡಿನಲ್ಲಿ ಸ್ವಾಮಿಯನ್ನ ಹುಡುಕ್ತಾ ಹೊರಟ ಅಂದಾಗ ಕೇಳುತ್ತಾರೆ, ನೀನು ಮನೆಯಿಂದ ಹೊರಟಿದ್ದೀಯ, ಒಬ್ಬನೇ ಇದ್ದೀಯ, ಕಾಡಿಗೆ ಹೋಗ್ತಾ ಇದ್ದೀಯ, ಈ ಕಾಡಿನಲ್ಲಿ ಹೆದರಿಕೆ ಆಗಿಲ್ವಾ ಅಂದ್ರೆ, ಕಾರಣದ ಈ ಕಾಡಿನಲ್ಲಿರುವಂತಹ ಹರಿದರ್ಶನ ಮಾಡಲಿಕ್ಕೆ ನಾನು ಬಂದೆ, ಅವನೇ ನನ್ನ ಹಿಂದೆ ಇದ್ದ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಹಾಗೆ ನಮ್ಮ ಹೃದಯದಲ್ಲಿರುವ ಶ್ರೀಹರಿಯ ಪಾದವನ್ನ ಹಿಡಿಯೋದು ಬಹಳ ಉತ್ತಮ. ಅದಕ್ಕೆ ಹರಿಂ ಆಶ್ರಯೇತ ಅಂದ್ರು. ಹರಿಶಬ್ದ ಎಲ್ಲಿ ಪ್ರಯೋಗ ಅಂದರೆ, ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಹರಿ ರೀತಿ ರಹಸ್ಯಂ ನಾಮ ಅಂತ ಷೋಡಶೀಕಾರ ಹೇಳ್ತಾರೆ. ಹರಿ ಎಂಬುದು ರಹಸ್ಯನಾಮ. ಆ ರೀತಿಯಾಗಿ ಶ್ರೀಹರಿಯ ಪಾದವನ್ನ ಹಿಡಿಯಬೇಕು ಅಂತ ಹಿಡಿದುಕೊಡಲೇ ವನಂಗತ. ವನ ಅಂದ್ರೆ ಮೊದಲು ತೀರ್ಥ, ನೀರಿಗೆ ವನ ಅಂತ ಹೆಸರು. ಪುಣ್ಯತೀರ್ಥಗಳಿಗೆ ಹೋಗಬೇಕು, ಹೋದರೆ ಅಲ್ಲಿ ವನ ಸಿಗುತ್ತೆ, ಸಾಧುಗಳ ಸಮೂಹ ಸಿಗುತ್ತೆ ವನ. ಅವರ ಹತ್ರ ಹೋದರೆ ವನ ಯಾವುದು? ಶಾಸ್ತ್ರದ ವನ ಸಿಗುತ್ತೆ. ಅಲ್ಲಿಗೆ ಹೋದರೆ ಭಗವಂತ ಸಿಗ್ತಾನೆ. ಆ ರೀತಿಯಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಕೂಡಲೇ ಸಿಟ್ಟು ಬರಲಿಲ್ಲ. ಯಾರಿಗೆ? ಹಿರಣ್ಯಕಶಿಪುವಿಗೆ. ನಕ್ಕು ಬಿಟ್ಟನಂತೆ. ಜಹಾಸ ಬುದ್ಧರ ಬಾಲಾನಾಂ ಭಿದ್ದತೆ ಪರಬುದ್ಧಿವಿಹಿ. ಯಾರೋ ಆಪೋಸಿಟ್ ಪಾರ್ಟಿಯವರೆಲ್ಲ ಸೇರ್ಕೊಂಡು ನನ್ನ ಮಗನಿಗೆ ತಲೆ ಕೆಡಿಸ್ತಾ ಇದ್ದಾರೆ, ನನಗೂ ನನ್ನ ಮಗನಿಗೂ ಆಗದಂತೆ ಮಾಡಿಬಿಡ್ತಾ ಇದ್ದಾರೆ, ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ ನನ್ನ ನೋಡಿದರೆ. ಅದಕ್ಕೆ ನನ್ನ ಮೇಲೆ ಯಾರನ್ನ ನಮ್ಮಲ್ಲಿ ಹೇಳಿ ಚೂ ಬಿಡೋದು, ಹಾಗೆ ಯಾರನ್ನು ಬಿಡಬೇಕು? ನನ್ನ ಮಗನನ್ನೇ ಬಿಡ್ತಾ ಇದ್ದಾರೆ. ಆದ್ದರಿಂದ ಯಾರಾದರೂ ಸರಿ ನನ್ನ ಮಗನ ತಲೆ ಕೆಡಿಸಬಾರದು, ಸರಿಯಾಗಿ ನೋಡಿಕೊಳ್ಳಿ. ಅವರು ಕರ್ಕೊಂಡು ಬಂದರು. ಪ್ರಹ್ಲಾದ, ಈ ಬುದ್ಧಿ ನಿನಗೇ ಬಂತೋ? ಬುದ್ಧಿಭೇದ ಪರಕೃತಃ ಉತಾಹೋ ಸ್ವತೋಭವೇತ್. ನಿನಗಾಗಿ ಬರುತ್ತೋ ಇನ್ನೊಬ್ಬರು ಹೇಳಿಕೊಟ್ಟದ್ದೋ ಅಂದ್ರೆ ಅವಾಗಿ ಹೇಳ್ತಾ ಇದೆ ಪ್ರಹ್ಲಾದರಾದರು. ನಂದು ಅವನದ್ದು ಅಂತ ಈ ಬುದ್ಧಿ ಭೇದ ಯಾರ ಮಾಯೆಯಿಂದ ಬರುತ್ತೋ ಅಂಥ ಸ್ವಾಮಿಗೆ ನಮೋ ನಮಃ ಅಂದ್ರು. ಅವ್ರಿಗೆ ಅರ್ಥವೇ ಅರ್ಥ ಆಗಿಲ್ಲ, ಸಬ್ಜೆಕ್ಟೇ ಅರ್ಥ ಆಗಿಲ್ಲ. ಮತ್ತೆ ಕಂಡ್ಬಿಟ್ಟು ನೋಡು, ಏನೋ ಪ್ರಹ್ಲಾದ ಏನೋ ಹೇಳ್ತಾ ಇದ್ದಲ್ಲಪ್ಪ ಹೇಳೋ ಅಂದ್ರೆ ಹೇಳ್ತಾರೆ, ಇದು ನಂದು ಇದು ಅವರದ್ದು. ಅಂದ್ರೆ ನನ್ನಿಂದ ಇದು ಬರುತ್ತೆ ಅವರಿಂದ ಇದು ಬರುತ್ತೆ ಅಂತ ಬುದ್ಧಿ ಯಾರ ಮಾಯೆಯಿಂದ ಬರುತ್ತಾ ಇದೆಯೋ ಅದೇನದು ಅಂದ್ರೆ ನೋಡಿ, ಇದು ಯಾರು ಮಾಡಿದ್ದು? ನಾ ಮಾಡಿದೆ. ಅದು ಅವ್ರು ಮಾಡಿದ್ದು. ಈ ನಾ ಮಾಡಿದೆ ಅವರು ಮಾಡಿದ್ದು ಅಂತ ಹೇಳೋ ಕಾಲಕ್ಕೆ ತಲೆಯಲ್ಲಿ ಏನು ಉಳಿದಿರುತ್ತೆ? ದೇವರು ಮಾಡಿಸಿದರೆ ನಾ ಮಾಡಿದ್ದು, ದೇವರು ಮಾಡಿಸಿದರೆ ಅವರು ಮಾಡಿದ್ದು ಅಂತಿರುತ್ತಾ? ಸತ್ರು ಇರಲ್ಲ. ನಾನೇ ಮಾಡಿದೆ, ಅವರೇ ಮಾಡಿದ್ರು. ಈ ಬುದ್ಧಿ ಯಾರಿಂದ ಬರ್ತಾ ಇದೆ? ದೇವರ ಮರುವಿನಿಂದ ಕೂಡಿದ ಬುದ್ಧಿ ಯಾರ ಮಾಯೆಯಿಂದ ಬರ್ತಾ ಇದೆಯೋ ಅಂಥ ಸ್ವಾಮಿಗೆ ನಮೋ ನಮಃ ಅಂದ್ರು. ಅಂದ್ರೆ ನಾನು ಕಲೀಲಿಕ್ಕಾಗಲ್ಲ, ಇನ್ನೊಬ್ರು ಹೇಳ್ಕೊಳ್ಲಿಕ್ಕಾಗಲ್ಲ, ಆ ಭಗವಂತನೇ ನನಗೆ ತಿಳಿಸ್ತಾ ಇದ್ದಾನೆ ಎಂಬ ರಹಸ್ಯವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನ ಇಷ್ಟೆಲ್ಲ ಹೇಳಿ ಸುಮ್ಮನೆ ಇದ್ದ ಮೇಲೆ ಅವರೆಲ್ಲರೂ ಕೂಡ ನೋಡಿದ್ರಂತೆ, ಈ ಹುಡುಗನ ಸ್ವಲ್ಪ ಹೆದರಿಸಬೇಕು ಅಂತ ನಿರ್ಭತ್ಸ ಚೆನ್ನಾಗಿ ಹೆದರಿಸಲಿಕ್ಕೆ ಬಂದ್ರಂತೆ. ಅಪ್ಪ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರೇನೆ ಹೆದರಿಲ್ಲ, ಗುರುಗಳು ಬೆತ್ತ ಹಿಡ್ಕೊಂಡು ಹೆದರದ್ರ ಹೆದರದಂತೆ ಮಾಡಿದ್ರಂತೆ. ಯಾಕೆ? ಸುದೀನಃ ರಾಜಸೇವಕ. ಪಾಪ ಮಗ ಅಂದರೆ ರಾಜನ ಮಗ ಕೇಳತಾ ಇಲ್ಲ, ಒಂದು ಕಡೆ ರಾಜ ಕೊಂದು ಬಿಡ್ತೀನಿ ಅಂತಾನೆ, ಇವನು ನೋಡಿ ಮಾತು ಕೇಳ್ತಾ ಇಲ್ಲ. ಅವರ ಪರಿಸ್ಥಿತಿ ಅಂತ ಅದು ಪಾಪ. ಅದು ನೋಡಿ ಬ್ರಾಹ್ಮಣನಿಗೆ ಯಾಕೆ ಉಪದ್ರ ಕೊಡಬೇಕು ಅಂತ ಹೆದರಿದಂತೆ ಮಾಡಿ ಅವರು ಹೇಳಿದ್ದೆಲ್ಲ ಪುನಃ ಕಲ್ತುಕೊಂಡ್ರಂತೆ. ಹೇಳ್ತಾರೆ, ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ. ದೈತ್ಯರೆಂಬ ಗಂಧದ ಮರಗಳು ಅದರ ಮಧ್ಯದಲ್ಲಿ ಒಳ್ಳೆ ಮುಳ್ಳಿನ ಗಿಡದಂತೆ ಹುಟ್ಟಿದ್ದಾನೆ. ರಿವರ್ಸ್ ಆಗಿ ಹೇಳಬೇಕಾಗಿತ್ತು, ರಿವರ್ಸ್ ಆಗಿ ಹೇಳಿದ್ದಾರೆ. ಹೇಳ್ತಾರೆ, ತನ್ಮೂಲ ಉನ್ಮೂಲ ಪರಶೋಹ ವಿಷ್ಣೋಹ ನಾರಾಯಿತ ಅರ್ಭಕ ಅಂದ್ರು. ಏನರ್ಥ? ಈ ಕೊಡಲಿ ಇರುತ್ತೆ, ಅದು ಗಿಡಗಳನ್ನ ಕಡಿಯುತ್ತೆ. ಕಡಿಬೇಕಾದ್ರೆ ತಾನಾಗಿ ಕಡಿಲಿಕ್ಕಾಗಲ್ಲ, ಅದಕ್ಕೆ ಅದಕ್ಕೊಂದು ಹಿಡಿ ಬೇಕು. ಹಿಡಿ ಮರದ ತುಂಡು, ಮರದ ತುಂಡು ತಮ್ಮ ಮರಗಳಿಗೆ ಶತ್ರುವಾದ ಆ ಏನು ಕೊಡಲಿಗೆ ಸಹಾಯ ಮಾಡುತ್ತಾ ತನ್ನ ಮರಗಳನ್ನೇ ಕಡಿಯುವಂತೆ ಮಾಡುತ್ತೆ. ಹಾಗೆ ದೈತ್ಯರ ದೈತ್ಯರೇ ಗಿಡಗಳಾದರೆ ಆ ಗಿಡಗಳ ತುಂಡು ಪ್ರಹ್ಲಾದ ಹರಿ, ಅವನೇ ದೈತ್ಯರ ಸಂಹಾರ ಮಾಡುವ ಕುಠಾರ, ಅವನಿಗೆ ಸಹಕಾರ ಮಾಡುತ್ತಾ ನಮ್ಮನ್ನೇ ಕೊಲ್ಲುವಂತೆ ಮಾಡುತ್ತಾ ಇದ್ದಾನೆ. ಇವರನ್ನ ಸ್ವಲ್ಪ ಸರಿ ಮಾಡಬೇಕು. ಸರಿ, ಪುನಃ ತ್ರಿವರ್ಗದ ಪಾಠ ಹೇಳಿದರು. ಪ್ರಹ್ಲಾದರಾದರೂ ಕೇಳಿದಂತೆ ಮಾಡಿದರು. ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಚೆನ್ನಾಗಿರುತ್ತೆ. ಪ್ರಣತಂ ಪಾದಯೋಹೋ ಬಾಲಂ ಪ್ರತಿನಂದ್ಯ ಆಶಿಷಾಸುರ. ಬಂದು ಕೂಡಲೇ ಕಾಲಿಗೆ ಬೀಳ್ತಾ ಇದ್ದಾನೆ, ಅದರಲ್ಲಿ ಏನು ಕಮ್ಮಿ ಇಲ್ಲ. ಒಡಗೆ ದೇವರು ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ. ತನ್ನ ಮಗನ ವಿನಯಕ್ಕೆ ಅವನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ, ಚೆನ್ನಾಗಿರಪ್ಪ ಅಂತ ಹೇಳ್ತಾ ಇದ್ದಾನೆ. ಹತ್ತಿರ ಕರ್ಕೊಂಡು ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಈ ಹಿರಣ್ಯಕಶಿಪುವಿನ ಸೆಕೆಂಡ್ ಪಾರ್ಟ್ ನಮ್ಗೆ ಗೊತ್ತಿಲ್ಲ, ಬರೇ ಸಿಟ್ಟು ಮಾಡಿದ ಸಿಟ್ಟು ಮಾಡಿದ ಅಂತ ಇಷ್ಟು ಮಾತ್ರ ನೋಡ್ತೀವಿ. ಎಷ್ಟು ಚೆನ್ನಾಗಿದ್ದಾನೆ ನೋಡಿ, ಆ ಮಗುವನ್ನ ಆಶೀರ್ವಾದ ಮಾಡಿ ಹತ್ತಿರ ಕರ್ಕೊಂಡು ಗಟ್ಟಿ ಅಪ್ಪಿಕೊಂಡ್ಬಿಡ್ತಾ ಇದ್ದಾನಂತೆ ಪ್ರಹ್ಲಾದರಾದರನ್ನ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ. ಆರೋಪ್ಯ ಅಂಕಂ ಅವಘ್ರಾಯ, ತೊಡೆ ಮೇಲೆ ಕೂಡಿಸಿಕೊಂಡು ತಲೆ ಮೇಲೆ ಮುತ್ತು ಕೊಡ್ತಾ ಇದ್ದಾರಂತೆ. ಮುತ್ತು ಕೊಟ್ಟ ಮೇಲೆ ಮೂರ್ಧನಿ ಅಶ್ರು ಕಲಾಂಬುಭಿ ಆಸಿಂಚನ್. ಆ ಪ್ರಹ್ಲಾದರಾಜ ನೋಡ್ತಾ ಇದ್ರೆ ಹಿರಣ್ಯಕಶಿಪುವಿನ ಕಣ್ಣಲ್ಲೇ ನೀರು ಬರ್ತಾ ಇದೆ, ಸಾರ 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 ನೀರು ಬರ್ತಾ ಇದೆ. ಆ ನೀರಿನಿಂದ ಪ್ರಹ್ಲಾದರಾದ ತಲೆ ತೊಯ್ ಹೋಗ್ಬಿಡ್ತಾ ಇದೆ. ಇಷ್ಟು ಸೀನ್ ಅಂತ ಹೇಳ್ತಾ ಇದ್ದಾರೆ. ಅಂಥ ಹಿರಣ್ಯಕಶಿಪುವಿಗೆ ಯಾರು ಒಳಗೆ ಯಾರು ಕೂತದ್ದು, ಜಯ, ಜಯನ ಒಂದು ಪರಿವರ್ತನೆ. ಇಷ್ಟೆಲ್ಲ ಆದ ಮೇಲೆ ಒಂದು ಮಾತು ಕೇಳ್ತಾ ಇದ್ರು ಮಗುವನ್ನು ನೋಡಿ, ಪ್ರಹ್ಲಾದ ಅನುಚ್ಚತಾಂತಾತ ಸ್ವಧೀತಂ ಕಿಂಚಿದುತ್ತಮಂ ಕಾಲೇ ನೈತಾವತ ಯುಷ್ಮನ್ ಯದ ಶಿಕ್ಷದ್ ಗುರೋರ್ಭವಾನ್. ಏ ಪ್ರಹ್ಲಾದ, ಇಷ್ಟು ಕಾಲ ನಿನ್ನ ಗುರುಗಳು ನಿನಗೆ ಹೇಳಿಕೊಟ್ಟ ಎಲ್ಲ ಏನು ಹೇಳಿದ್ದಾರೆ ಅದರಲ್ಲಿ ಸ್ವಧೀತಂ ನೀನ್ ಚೆನ್ನಾಗಿ ಕಲ್ತದ್ದು ಹೇಳಯ್ಯ. ಈ ಶಬ್ದಗಳೆಲ್ಲ ಹೇಗೆ ಬರ್ತಾ ಇದೆ? ನಿನ್ನ ಗುರು ನಿನಗೆ ಹೇಳಿಕೊಟ್ಟದ್ದು ಅದರಲ್ಲಿ ನೀ ಚೆನ್ನಾಗಿ ಕಲ್ತಿದ್ದು ಹೇಳು ಅಂದ್ರೆ ಇವ್ರು ಗುರುಗಳೇ ಅಲ್ಲ, ಯಾರು ಚಂಡಾಮರ್ಕರು ಗುರುಗಳೇ ಅಲ್ಲ, ಅವ್ರು ಹೇಳಿಕೊಟ್ಟದ ಪಾಠವೇ ಅಲ್ಲ. ಮತ್ತೆ ಒಳಗೆ ರಾಜನೊಳಗೆ ದೇವರಿದ್ದಾರೆ, ಹೇಳ್ತಾ ಇದ್ದಾರೆ, ಸುಳ್ಳು ಹೇಳಲಿಕ್ಕಿಲ್ಲ. ಗುರುಗಳಿದ್ದಾರೆ, ನಾರದರೇ ಗುರುಗಳು, ಅವ್ರು ಹೇಳಿಕೊಟ್ಟದ್ದೇ ಪಾಠ, ಅದೇ ಸುಅಧೀತ, ಅದನ್ನೇ ಹೇಳಿಬಿಟ್ರು. ಸರಸರ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು? ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವದ್ಯರ್ಧ ತನ್ಮನ್ಯೇ ಅಧೀತ ಮುಂದಮ. ಹೇ ಸ್ವಾಮಿ, ಹೇ ಅಸುರವರ್ಯ, ಶ್ರವಣ ಕೀರ್ತನ ಮೊದಲಾದ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಹೇಳ್ತಾರೆ. ಭಕ್ತಿ ನವಲಕ್ಷಣ, ಒಂಬತ್ತು ಲಕ್ಷಣ, ಒಂಬತ್ತು ರೀತಿಯಾದ ಭಕ್ತಿ ಅಲ್ಲ, ಒಂದೇ ಭಕ್ತಿ. ಆ ಭಕ್ತಿಯ ಲಕ್ಷಣಗಳು ಒಂಬತ್ತು. ಬಹಳ ಜನ ಒಂಬತ್ತು ರೀತಿಯಾದ ಭಕ್ತಿ ಅಂತ ತಿಳ್ಕೊಂಡ್ಬಿಡುತ್ತಾರೆ, ತಪ್ಪದು ಅಂತ ಹೇಳ್ತಾ ಇದ್ದಾರೆ. ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ, ಅಹಂಕಾರ ಬಾರದೆ, ಅಂಥ ಅಧ್ಯಯನ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಬೌಂಡರಿ ಹೊಡೆದು ಬಿಡ್ತಾ ಇದ್ದಾರೆ. ಯಾರ್ಯಾರು ಅಧ್ಯಯನಕ್ಕೆ ಶುರು ಮಾಡ್ತಾರೋ ಅವರಿಗೆಲ್ಲ ಶಾರ್ಟ್ ಕೊಡ್ತಾ ಇದ್ದಾರೆ. ನೀವು ಅಧ್ಯಯನ ಮಾಡಿದ ಕಾಲಕ್ಕೆ, ನೀವು ಅಧ್ಯಯನ ಮಾಡಿದ್ದು ಸರಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಒಳ್ಳೆ ಭಕ್ತಿ ಹುಟ್ಟುತ್ತಾ ಇದೆಯಾ, ಅಹಂಕಾರ ಬರ್ತಾ ಇಲ್ಲವಾ? ಹಾಗಾದ್ರೆ ನೀವು ಅಧ್ಯಯನ ಮಾಡಿದ್ದು ಸರಿ, ಇಲ್ಲ ನಾಲ್ಕು ಕೋಡ್ ಬಂದಿದೆಯಾ, ಫೈಲ್ ಅಂತ ಹೇಳಿಬಿಡ್ತಾ ಇದ್ದಾರೆ. ಸರಿ, ಇಷ್ಟು ಹೇಳಿದ ಕೂಡಲೇ ಪ್ರಸ್ಫುರಿತ ಆಧಾರ, ಆ ಹರಿಯ ಭಕ್ತಿಯ ವಿಷಯ ಕೇಳಿದ ಕೂಡಲೇ ಸಿಟ್ಟು ಬರ್ತಾ ಇದೆ. ಸ್ವಲ್ಪ ನೋಡೋಣ. ಶ್ರವಣಂ ಕೀರ್ತನಂ ಒಂಬತ್ತು ಲಕ್ಷಣಗಳು ಗೊತ್ತಿದ್ದೇ ಆಚಾರ್ಯ, ಪ್ರತಿಯೊಂದ್ಸಲ ಕೇಳ್ತಾನೇ ಇದ್ದೀವಿ. ಏನು ಭಾಗವತ ಕೇಳಿದ ಹಾಗೆಲ್ಲ ಎಲ್ಲರಿಗೂ ಬಾಯಿಪಾಠವೇ? ನಾ ಹೇಳಿಕ್ ಮುಂಚೆ ಬಾಯಿ ಸರಸರ ಸರ ಹೇಳ್ತಾ ಇದ್ದಾರೆ. ಬೇಕಾ ಅರ್ಥ? ಅರ್ಥ ಏನು ಗೊತ್ತು ನಿಮ್ಗೆ ಹೇಳ್ಬಿಡಿ ಸ್ವಲ್ಪ. ಅಲ್ಲ, ಶ್ರವಣ ದೇವರ ಕುರಿತು ಸದಾ ಶ್ರವಣ ಮಾಡ್ತಾ ಇರಬೇಕು, ಕೀರ್ತನ ದೇವರ ಕುರಿತು ಕೀರ್ತನ ಮಾಡುತ್ತಾ ಇರಬೇಕು, ಇನ್ನ ದೇವರ ಸ್ಮರಣ, ದೇವರ ಪಾದ ಸೇವನ, ದೇವರ ಅರ್ಚನ ಬೆಳಿಗ್ಗೆ ಮಾಡ್ತೀವಲ್ಲ ಅರ್ಚನ ವಂದನ, ದೇವರ ದಾಸ್ಯ, ದೇವರ ಸಖ್ಯ, ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋದು, ಇಷ್ಟು ಲಕ್ಷಣಗಳು ಭಕ್ತಿಗೆ. ಅಂಥ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಅಷ್ಟೇ ತಾನೆ? ಸ್ವಲ್ಪ ನಿಲ್ಲಿ. ಎಂದು ಶ್ರವಣಂ ಅಂದರೆ ಹಾ, ದೇವರ ಕುರಿತೇ ಕೇಳ್ತಾ ಇದ್ದೇನೆ ಅಲ್ಲ, ಇನ್ನ ಇದೆ, ಕೇಳ್ತಾನೆ ಇದ್ದೇನೆ. 150 ವರ್ಷದಿಂದ ಪುರಾಣ ಕೇಳ್ತಾನೆ ಇದ್ದೀನಿ. ಹೌದು, ಶ್ರವಣ ಮಾಡ್ತಾನೆ ಇದ್ದೇನೆ. ಕೇಳಿದ್ರು ಪ್ರಹ್ಲಾದರಾಜರೇ ಕೇಳಿದ್ರು, 50 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ನಾ ಕೇಳ್ತಾ ಇದ್ದೀನಿ. ಹೋಯ್ತು ಅಂದ್ರು. ಆ ಶ್ರವಣ ಮಾಡುವ ಕಾಲಕ್ಕೆ ಯಾವ ಲಕ್ಷಣ ಇರಬೇಕು ಅಂದರೆ, ಸ್ವಾಮಿ ನನ್ನೊಳಗೆ ನಿಂತು ತಾನೇ ಶ್ರವಣ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವಿಲ್ಲದ ಶ್ರವಣ ತಿಪ್ಪೆ ಹಾಕ್ಲಿಕ್ಕ ಅಂತ ಕೇಳಿದ್ರು. ಅದರಿಂದ ಬಿಂಬನ ಎಚ್ಚರಪೂರ್ವಕ ಬರತಕ್ಕಂಥ ಈ ಒಂಬತ್ತು ಯಾವುದು ಅಂದರೆ, ಸ್ವಾಮಿಯೇ ಕರುಣೆಯಿಂದ ನನಗೆ ಶ್ರವಣವನ್ನ ಮಾಡಿಸ್ತಾ ಇದ್ದಾನೆ. ಶ್ರವಣ ರೂಪಿ ಇಲ್ಲಿ ಹೇಳುತ್ತಾರೆ ಒಂಬತ್ತು ಭಕ್ತಿಯ ಲಕ್ಷಣಗಳು. ಹೌದಾ? ಸರಿಯಾಗಿ ಹೇಳಬೇಕಾದರೆ ಭಕ್ತಿ, ಭಕ್ತಿ ಒಳಗೆ ಭಗವಂತ, ಅವನ ಹೆಸರು ಭಕ್ತಿ. ಭಕ್ತಿ, ಭಕ್ತಿ ಒಳಗೆ ಭಗವಂತ, ನಮಗೆ ಬರಬೇಕಾದ ಭಕ್ತಿ, ಆ ಭಕ್ತಿಯಲ್ಲಿ ಭಗವದ್ ರೂಪ, ಆ ಭಗವದ್ ರೂಪದ ಹೆಸರು ಭಕ್ತಿ. ಆ ಭಕ್ತಿಯ ಲಕ್ಷಣ ಒಂಬತ್ತು, ಶ್ರವಣ ಕೀರ್ತನ ಈ ಒಂಬತ್ತಾದರೆ ಆ ಒಂಬತ್ತರಲ್ಲೂ ಒಂಬತ್ತು ರೂಪ ಇಟ್ಟುಕೊಂಡ ಭಗವದ್ ರೂಪಗಳು ನಿಂತಿವೆ. ಯಾರಾದರೆ ನನ್ನೊಳಗೆ ಒಂಬತ್ತು ಲಕ್ಷಣಗಳಿಂದ ಭಕ್ತಿ ಬರಬೇಕಾದರೆ, ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಬರಬೇಕಾದರೆ ಒಂಬತ್ತು ಅವಾಂತರ ರೂಪಗಳಿಂದ ಕೂಡಿದ ಭಕ್ತಿ ಅಂತ ಹೆಸರಿಟ್ಟುಕೊಂಡ ಆ ಸ್ವಾಮಿಯನ್ನ ಉಪಾಸನೆ ಮಾಡಿದರೆ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ನನ್ನಲ್ಲಿ ಬರುತ್ತೆ ಅಂತ ಯಾರಿಗೆ ಅರ್ಥ ಆಗುತ್ತೋ ಆಧ್ಯಯನ ಶ್ರೇಷ್ಠ ಅಂದ್ರು. ಅಂದರೆ ಇಷ್ಟು ರಹಸ್ಯ ಒಳಗಿಂದು ನಮಗೆ ಭಕ್ತಿ ಬರಬೇಕು. ನಮ್ಮ ಬಿಂಬಮೂರ್ತಿಯನ್ನ ಭಕ್ತಿ ರೂಪಿಣೇ ನಮಃ ಅಂತ ಚಿಂತನೆ ಮಾಡಬೇಕು. ಆ ಭಗವಂತ ಭಕ್ತಿ ರೂಪದಲ್ಲಿದ್ದಾನೆ, ಅಂದ್ರೆ ಭಕ್ತಿಯನ್ನ ನಮ್ಮಲ್ಲಿ ರೂಪಿಸಿಕೊಡುತ್ತಾನೆ ಆ ಭಗವದ್ ರೂಪ. ಆ ಭಗವದ್ ರೂಪದ ಒಳಗೆ ನವನಾರಿ ಕುಂಜರದಂತೆ ಈ ರೂಪದಲ್ಲಿ ಒಂಬತ್ತು ರೂಪಗಳು ಸೇರಿಕೊಂಡಿವೆ. ಯಾವುದು ಯಾವುದು? ಶ್ರವಣ ಎಂಬ ಭಗವದ್ ರೂಪ, ಕೀರ್ತನ ಎಂಬ ಭಗವದ್ ರೂಪ, ಒಂಬತ್ತು ಭಗವದ್ ರೂಪಗಳಿಂದ ಕೂಡಿದ ಭಕ್ತಿ ಎಂಬ ಭಗವದ್ ರೂಪ ನಿಂತಿದೆ. ಎಲ್ಲಿ? ನಮ್ಮ ಬಿಂಬನಲ್ಲೇ ನಿಂತಿದೆ. ಆ ಭಗವಂತನಲ್ಲಿ ಇಷ್ಟು ರೂಪಗಳು ನಿಂತಿವೆ. ಸ್ವಾಮಿ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ. ಕನ್ನಡಿಗರಿಗೆ ನಿಂತವು ಒಂದೊಂದು ಒಂದೊಂದು ಹಾರ ಹಾಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಒಂದೊಂದು ಒಂದೊಂದು ಹಾರ ಪ್ರತಿಬಿಂಬದಲ್ಲಿ ಕಾಣ್ತಾ ಕಾಣ್ತಾ ಬರುತ್ತೆ. ಹಾಗೆ ನಮ್ಮಲ್ಲಿ ಭಕ್ತಿ ಇಲ್ಲ, ಸ್ವಾಮಿ ತನ್ನ ಈ ಬಿಂಬ ರೂಪದಿಂದ ಭಕ್ತಿ ಎಂಬ ತನ್ನ ರೂಪವನ್ನ ಪ್ರಕಟ ಮಾಡಿದ. ನಮ್ಮಲ್ಲಿ ಭಕ್ತಿ ಎಂಬುದು ಬರ್ತಾ ಬರ್ತಾ ಇದೆ. ಆ ಭಕ್ತಿ ಎಂಬ ರೂಪವನ್ನ ಪ್ರಕಟ ಮಾಡೋ ಕಾಲಕ್ಕೆ ಆ ಭಕ್ತಿ ಎಂಬ ರೂಪದಿಂದ ಒಂಬತ್ತು ರೂಪಗಳು ಪ್ರಕಟ ಮಾಡಿದ. ಒಂದೊಂದರ ಹೆಸರು ಶ್ರವಣ ಕೀರ್ತನ ಮನನ ಅಂತ ತನ್ನ ರೂಪಗಳು ಪ್ರಕಟ ಮಾಡಿದರೆ ನಮ್ಮೊಳಗಿಂದ ಬರುವ ಭಕ್ತಿಯಿಂದ ಒಂಬತ್ತು ಲಕ್ಷಣಗಳು ಹೊರಬರ್ತಾ ಇವೆ. ಇದು ಸೀಕ್ರೆಟ್ ಅಂತ ಹೇಳುತ್ತಾರೆ. ಈ ಸೀಕ್ರೆಟ್ ಕೇಳಿಕೊಂಡು ಅಂದರೆ ಬಿಂಬ ಪ್ರತಿಬಿಂಬ ಭಾವದ ಮೂಲಕ ನನ್ನೊಳಗಿರುವ ಸ್ವಾಮಿ ಅದಕ್ಕೆ ಹೇಳ್ತಾರೆ. ಇದಕ್ಕೆ ಪ್ರತ್ಯಕ್ಷ ದೃಷ್ಟಾಂತ ಯಾವುದು ಅಂದ್ರೆ ಬ್ರಹ್ಮದೇವರಿಗೆ ತಪಸ್ಸು ಮಾಡು ತಪಸ್ಸು ಮಾಡು ಅಂತ ಹೇಳಿದಾಗ ತಪ ತಪ ಅಂತ ಎರಡು ಹೇಳಿದ್ರಲ್ಲ. ಯಾಕೆ ಹೇಳಿದ್ರು? ತಪಸ್ಸು ಮಾಡು, ತಪಸ್ಸು ಮೂಡಬೇಕಾದರೆ ನಿನ್ನಲ್ಲಿ ತಪೋ ನಾಮಕನಾದ ಭಗವಂತನ ಚಿಂತನೆ ಮಾಡು, ನಿನ್ನಲ್ಲಿ ತಪಸ್ಸು ಮೂಡುತ್ತೆ. ಅಂದರೆ ಭಗವಂತ ಅವರ ಬಿಂಬದಲ್ಲಿ ತಪೋ ನಾಮಕನಾಗಿ ಒಂದು ರೂಪದಿಂದಿದ್ದಾನೆ. ಅವನ ಚಿಂತನೆ ಮಾಡಿದ ಕೂಡಲೇ ಆ ರೂಪ ಪ್ರಕಟ ಆದರೆ ಇವರಲ್ಲಿ ತಪಸ್ಸು ಮೂಡುತ್ತೆ. ಹಾಗೆ ನಮ್ಮ ಒಳಗಿರುವ ಭಗವಂತ ಭಕ್ತಿ ಅಂತ ಹೆಸರಿಂದ ಇರುವಂತಹ ತನ್ನ ರೂಪ ಪ್ರಕಟ ಮಾಡಿದ ಕೂಡಲೇ, ಆ ಗುಣಾತ್ಮಕ ರೂಪ ಪ್ರಕಟ ಮಾಡಿದ ಕೂಡಲೇ ನಮ್ಮಲ್ಲಿ ಭಕ್ತಿ ಪ್ರಕಟ ಆಗ್ತಾ ಇರುತ್ತೆ. ಇನ್ನ ಚೆನ್ನಾಗಿ ಹೇಳ. ನಾವೊಂದು ಕನ್ನಡ ಎದುರೇ ನಿಂತಿರು, ಹಾರ ಹಾಕೊಂತ ಇದ್ದೀರ. ಆ ಹಾರ ಹೇಗಿದೆ ಅಂದ್ರೆ ಅದಕ್ಕೊಂದು ಮಣಿ ಅಂದ್ರೆ ಒಂದೇನು ಹೇಳ್ತೀರ ಸಿಗುತ್ತಲ್ಲ ನಿಮ್ಗೆ, ಒಳ್ಳೆ ಡಾಲರ್ ಇದೆ. ಆ ಡಾಲರ್ ಎಂತಹದ್ದು? ಮಾಮೂಲಾಗಿದ್ರೆ ಗುಂಡಕ್ ಕಾಣುತ್ತೆ. ನಾವು ಹಾಕೊಂಡ ಕೂಡಲೇ ಈ ಡಾಲರ್ ಎಲ್ಲ ಒಂಥರ ಹೀಗೆ ಕಮ್ಮಿ ಕೊಕ್ಕಿ ತರ ಬರುತ್ತಲ್ಲ, ಒಂಬತ್ತು ನವಿಲಿನ ಗೆರಿ ತರ ಬರುತ್ತಲ್ಲ, ಆ ತರ ಡಿಸೈನ್ ಮಾಡಿದ್ದಾರೆ. ಅದು ಹೇಗಿದೆ? ತೆಗೆದರೆ ಒಳಕ್ ಹೋಗ್ಬಿಡುತ್ತೆ, ಹಾಕೊಂಡ ಕೂಡಲೇ ಒಂಬತ್ತು ಹೀಗೆ ಕಾಣಿಸುತ್ತೆ ಡಿಸೈನ್ ಹೇಳಿದೆ ನಾನು. ಒಂದು ವೇಳೆ ನೀವು ಕನ್ನಡಿಗರಿಗೆ ನಿಂತಾಗ ನಿಮ್ ಕೊರಲ್ಲಿ ಏನೂ ಇಲ್ಲ, ಅವಾಗ ಈ ಹಾರ ಹಾಕೊಂಡ್ರಿ, ಮೇನ್ ಹಾರ, ಹಾರ ಕಾಣಿಸ್ತಾ ಇದೆ. ಹಾರ ನಿಮ್ ಕೊರಳಲ್ಲಿ ಬಿದ್ದು ಕೂಡಲೇ ಅದರಿಂದ ಒಂಬತ್ತು ಹೀಗೆ ಹೊರಗೆ ಬರ್ತಾ ಇದೆ. ಬಂದ ಕೂಡಲೇ ಅಲ್ಲೂ ಹಾಗೆ ಆಗುತ್ತಲ್ಲ, ಪ್ರತಿಬಿಂಬದಲ್ಲಿ ಹಾರ ಬರುತ್ತೆ, ಒಂಬತ್ತು ಹೀಗೆ ಬಂದಂತಾಗೆ ಅದು ಚೆನ್ನಾಗಿ ಕಾಣುತ್ತೆ. ಹಾಗೆ ನಮ್ಮ ಸ್ವಾಮಿ ತನ್ನ ಭಕ್ತಿ ಎಂಬ ರೂಪ ಪ್ರಕಟ ಮಾಡಿದ ಕೂಡಲೇ ಅದರ ಒಳಗೆ ನವನಾರಿ ಕುಂಜರದಂತೆ ಒಳಗೆ ಕೂತಿರುವಂತಹ ಒಂಬತ್ತು ರೂಪಗಳು ಪ್ರಕಟ ಆದ ಕೂಡಲೇ ನಮ್ಮಲ್ಲಿ ಭಕ್ತಿ, ಭಕ್ತಿಯ ಒಂಬತ್ತು ಲಕ್ಷಣಗಳು ಪ್ರಕಟ ಆಗುತ್ತೆ. ಇಷ್ಟು ಅರ್ಥ ಯಾರಿಗೆ ಹೊಳೆಯುತ್ತೋ ಆ ಅರ್ಥ ಹೊಳೆದು ಭಗವಂತನ ಬಿಂಬರನ್ನ ಭಕ್ತಿ ಕೊಡಯ್ಯ ಅಂತ ಯಾರು ಉಪಾಸನೆ ಮಾಡುತ್ತಾರೋ, ಅಂಥ ವಿದ್ಯೆಯನ್ನ, ಅಧರ್ಮ ವಿದ್ಯೆಯನ್ನ ಯಾರು ಪಡೆಯುತ್ತಾರೋ ಅಂಥ ವಿದ್ಯಾ ಸಾರ್ಥಕ. ಅರ್ಥ ನಮಗೆ ಬೇಕಾದದ್ದೆಲ್ಲ ಬಿಂಬನ ಚಿಂತನೆಯಿಂದ, ಬಿಂಬ ಪ್ರತಿಬಿಂಬ ಭಾವದ ಮೂಲಕವೇ ನಮಗೆ ಬರುತ್ತೆ ಎಂಬ ಎಚ್ಚರ ಯಾವ ವಿದ್ಯೆಯಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಇಷ್ಟರ್ಥ ಕೂತಿದೆ ಅದರಲ್ಲೂ. ಭಗವಂತ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಚಿಂತನೆ ಪೂರ್ವಕ ಮೈನ್ ಸ್ಟ್ರೀಮ್ ಅದು. ಇಷ್ಟೂ ಚಿಂತನೆ ಮಾಡ್ತಾ ನಾ ಚಿಂತನೆ ಮಾಡ್ತೀನಿ, ನಿನ್ನ ಗುಣ ನೀ ಪ್ರಕಟ ಮಾಡುವನು ಬಿದ್ದೀನಿ ಇಷ್ಟೇ. ನಾನು ಅಸ್ವತಂತ್ರನಯ್ಯ, ನೀನೇ ನನಗೆ ನಿನ್ನ ಕುರಿತು ತಿಳಿಸಿ, ನಿನ್ನ ಚಿಂತನೆ ನೀನೇ ನನ್ನ ಕರ್ಮಾನುಸಾರ ಮಾಡಿಸಿ, ನೀನೇ ನಿನ್ನ ರೂಪಗಳನ್ನು ಪ್ರಕಟ ಮಾಡಿ, ನೀನೇ ನನ್ನೊಳಗೆ ಭಕ್ತಿಯನ್ನ ಒಂಬತ್ತು ಲಕ್ಷಣಗಳನ್ನ ಪ್ರಕಟ ಮಾಡಯ್ಯ ಅಂತ ಯಾರು ಚಿಂತನೆ ಮಾಡುತ್ತಾರೆ ಶರಣಾಗತಿ ಪೂರ್ವಕ, ಅವರಲ್ಲಿ ಅದ್ಭುತವಾದ ಭಕ್ತಿ ಈ ಥರ ಬರುತ್ತೆ. ಇಷ್ಟು ರಹಸ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಿಳಿಸಿದ ಕೂಡಲೇ ತುಂಬಾ ಸಿಟ್ಟಿನಿಂದ ಚಂಡಾಮರ್ಕರಿಗೆ ಬೈತಾ ಇದ್ದಾರೆ, ಹೇ ಬ್ರಹ್ಮ ಬಂಧೋ, ನೀನು ಬ್ರಾಹ್ಮಣ ಅಲ್ಲ ಬ್ರಹ್ಮ ಬಂಧೋ, ನೀನು ಏನಿದು ವಿಪಕ್ಷಂ ಶಯತಾಸತ, ಆಪೋಸಿಟ್ ಪಾರ್ಟಿಗೆ ದುಡ್ಡು ಕೊಟ್ರಾ ನಿಂಗೆ, ಎಲ್ಲ ಅವ್ರು ಹೇಳಿದ್ದೆಲ್ಲ ಹೇಳ್ಕೊಟ್ಬಿಟ್ಟಿಯಾ ನನ್ನ ಮಗನಿಗೆ, ಬೇಡದ್ದೆಲ್ಲ ಹೇಳ್ತಾ ಇದ್ದಾನೆ, ಆದ್ದರಿಂದ ನಿಮ್ಮನ್ನ ಬೈಬೇಕು ಹೇಳ್ತಾರೆ. ಅಸಾರಂಗ್ರಹಿತ ಬಾಲಹ ಮಾ ಮನಾಕೃತ್ಯ ದುರ್ಮತೆ, ನನ್ನ ಮಗನಿಗೆ ಬೇಡದ್ದೆಲ್ಲ ಹೇಳಿಕೊಟ್ಬಿಟ್ಟಿದೀಯಾ. ಅವಾಗ ಹೇಳ್ತಾನೆ ಗುರುಪುತ್ರ, ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಅಧಿರಸ್ಯ ರಾಜನ್ ನಿಯಚ್ಛಮನ್ಯಂ ಕದತಾತ್ಮಮಾನ. ಹೇ ರಾಜ, ನಾನು ಹೇಳ್ಕೊಟ್ಟದ್ದಲ್ಲ ಇನ್ನೊಬ್ರು ಹೇಳ್ಕೊಟ್ಟದ್ದಲ್ಲ, ಅದು ಮತ್ತೇಗ್ ಬರ್ತಾ ಇದೆ, ನ್ಯಾಚುರಲ್ ಆಗಿ ಬಂದ್ಬಿಡ್ತಾ ಇದೆ, ಪ್ರಹ್ಲಾದರಾದರಲ್ಲಿ ಸಹಜವಾಗಿ ಬರ್ತಾ ಇದೆ, ಇದು ಒಬ್ಬರು ಹೇಳಿಕೊಟ್ಟದ್ದಲ್ಲ ಅಂತ ಸ್ಟ್ಯಾಂಪ್ ಹಾಕಿಬಿಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಬೇಕು, ಅವರು ಹೇಳಿಕೊಟ್ಟಿಲ್ಲ, ಇವರು ಹೇಳಿಕೊಟ್ಟಿಲ್ಲ, ಅವರಿಗೆ ಬರ್ತಾ ಇದೆ ಅಂತ ಹೇಳಿದರೆ ಒಳಗೆ ಬಿಂಬ ಪ್ರಕಟ ಮಾಡುತ್ತಾ ಇದ್ದಾನೆ ಅಂತ ಅರ್ಥ. ಬಿಂಬ ಪ್ರಕಟ ಮಾಡುತ್ತಾ ಇದ್ದಾನೆ ಅಂದ್ರೆ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಅರ್ಥ. ಕ್ವಶನ್ ಮಾಡಿಕೊಂಡ್ರೆ ಅಲ್ಲೇನೋ ಗಂಟು ಕೂತಿದೆ, ಹಿಂದಿನ ಸಾಧನೆ ಗುರುಗಳ ಅನುಗ್ರಹ, ಆ ಗಂಟನ್ನ ಸ್ವಾಮಿ ಸಕಾಲಕ್ಕೆ ಬಿಚ್ಚಿ ತೋರತಾ ಇದ್ದಾನೆ, ಇದು ಭಗವಂತನ ಲಕ್ಷಣ ಅಂದ್ರು. ಅದಕ್ಕೆ ಭಗವಂತನ ಶರಣಾಗತರಾಗಿ ಗುರುಗಳಿಂದ ವಿಶೇಷ ಅಧ್ಯಯನವನ್ನ ಮಾಡಿ ಗುರುಗಳ ಅನುಗ್ರಹ ಪಡೆದು ಆ ಅಧ್ಯಯನ ಮಾಡಿದ್ದನ್ನ ಚೆನ್ನಾಗಿ ನಮ್ಮ ಅನುಭವಕ್ಕೆ ಬಂದದ್ದೇ ಆದರೆ ಪ್ರಾರಬ್ಧ ಕರ್ಮಾನುಸಾರ ಸ್ವಲ್ಪ ಕಾಲ ತಿರೋಧಾನ ಆದರೂ ಕೂಡ ಭಗವಂತ ಅದನ್ನ ಹೊರಗೆ ಹಾಕಿಯೇ ಹಾಕ್ತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಪ್ರಹ್ಲಾದರಾದ್ರೆ ಹೇಳ್ತಾ ಇದ್ದಾರೆ, ಮತಿರಣ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿಃ ವಿಷತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಹೇಳ್ತಾರೆ, ಹೇ ರಾಜ, ನನಗೆ ದೇವರಲ್ಲಿ ಬುದ್ಧಿ ಇನ್ನೊಬ್ರು ಹೇಳಿಕೊಟ್ರೆ ಬಂದಿಲ್ಲ, ನಾನಾಗಿ ಕಲ್ತಿಲ್ಲ. ಇದನ್ನೇ ದಾಸರು ಹೇಳುತ್ತಾರೆ, ದೇವಾ ನಿನ್ನಯ ಭಕುತಿ ಕಂಡರೆ ಬಾರದು, ನಾವಾಗಿ ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗದನಕ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ಯಾರಿದು ನಾನು ಕಲಿತೆ ಇನ್ನೊಬ್ಬರು ಹೇಳಿಕೊಟ್ರು ಅಂತ ಹೇಳ್ತಾರೆ, ಅದಾಂತ ಗೋಭಿಹಿ, ಯಾರಿಗೆ ಇಂದ್ರಿಯ ನಿಗ್ರಹ ಇರಲ್ಲ, ದೇವರ ಪರಿಚಯವೇ ಇರಲ್ಲ, ಅಂಥ ಮೂರ್ಖರು ಮಾತಾಡುವ ಮಾತು, ನಾ ಕಲಿತೆ ನೀ ಕಲ್ತಿಲ್ಲ ಅಂತ ಸ್ವಾಮಿ ಹೇಳಿಕೊಡಬೇಕಷ್ಟೇ. ಆ ಎಚ್ಚರ ಒಳಗೆ ಕೂಡತಾ ಇದೆ. ಅದಕ್ಕೆ ಒಂದು ಸಲ ಮಹಾನುಭಾವರು ಕೂತಿದ್ದಾರೆ ದಾಸರು ಅಂತ, ಅವರ ಸುತ್ತು ಎಲ್ಲ ಶಿಷ್ಯರು ಕೂತಿದ್ದಾರೆ. ಇದು ಗುಂಪು ಮಾಮೂಲು ಸಹ, ಈ ದಾಸಾಹಿತ್ಯದಲ್ಲಿ ಅವ ಆಯಾ ಗುರುಗಳು ಅವರವ್ರ ಶಿಷ್ಯರು ಗುಂಪು ಗುಂಪು ಎಲ್ಲ ಕೂತ್ಕೊಂಬೋದು ಸಹಜ, ಅವರವ್ರು ಹೇಳೋದೆಲ್ಲ ಅವ್ರು ಕೇಳ್ತಾ ಇರ್ತಾರೆ. ಅಂತ ಕಾಲಕ್ಕೆ ಯಾರೋ ಒಬ್ಬ ಹೆಣ್ಣುಮಗಳು ಬಂದ್ರು, ನಮಸ್ಕಾರ ಮಾಡಿದ್ದು ಅವರಿಗೆ, ಏನಮ್ಮ ಒಂದು ಹಾಡು ಹೇಳ ಹೇಳಕ್ಕು ಹೇಳಮ್ಮ ಹೇಳಿದ್ದು. ಅದ ಕರ್ಣ ಕಠೋರವಾಗಿದೆ, ರಾಗ ಭೀಕರ, ಕಂಠ ಭೀಕರ, ಒಂದು ರಾಗ ಹೇಳಲಿಕ್ಕೆ ಹೋಗಿ ಇನ್ನೊಂದು ರಾಗಕ್ಕೆ ಹೋಗ್ತಾ ಇದೆ. ಕೇಳಲಿಕ್ಕಾಗ್ತಾ ಇಲ್ಲ ಕೂತವರಿಗೆ, ಯಾಕಾದ್ರೂ ಹೇಳ್ತಾ ಇದ್ದಾಳ ಒಂದಲ್ಲ ದೊಡ್ಡ ಹಾಡು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ. ಎದ್ದು ಹೊಡಂಗಿಲ್ಲ, ಗುರುಗಳು ಕೂತಿದ್ದಾರೆ, ಅವ್ರು ನೋಡಿ ಸಂತೋಷ ಕೂತಿದ್ದಾರೆ, ಇವರು ದುಃಖ ತೋರಿಸ್ಲಿಕ್ಕೂ ಇಲ್ಲ. ಅಂಥ ಪರಿಸ್ಥಿತಿ. ಹಾಡು ಮುಗೀತು ಅಪ್ಪ ಅಂದುಕೊಂಡ್ರು ಎಲ್ಲರೂ. ಆ ಹುಡುಗಿ ಹಾಡು ಹೇಳಿದ ಮೇಲೆ ನಮಸ್ಕಾರ ಮಾಡಿ, ಹೇಗಿದೆ ಹಾಡು, ಏನ್ ಹೇಳಬೇಕು, ಇನ್ನು ನಮಗೆ ಬರಬೇಡ ಅಂತ ಹೇಳಬೇಕಾ, ಏನ್ ಹೇಳಬೇಕು. ಪಕ್ಕಕ್ಕಿದ್ದವರ ಅಭಿಪ್ರಾಯ ಅದೇ, ನಮ್ ಬರಬೇಡ ತಾಯಿ ಅಂತ. ಇವ್ರು ಹೇಳ್ತಾರೆ, ಚೆನ್ನಾಗಿ ಹೇಳಿದ್ಯಮ್ಮ, ಬಹಳ ಆನಂದ ಆಯಿತು ಅಂತ ಹಣ್ಣಿತು ಕೊಟ್ಟು ಹೋದ ಹುಡುಗಿ. ಆದ್ಮೇಲೆ ಇವರು ಕೇಳಿದ್ರು, ಇಷ್ಟು ಘೋರವಾಗಿ ಹೇಳಿದ್ರೆ ಚೆನ್ನಾಗಿ ಹೇಳಿದ್ದಾರೆ ಅಂತ ಹಣ್ಣು ಕೂಡ ಕೊಟ್ಟು ಕಳಿಸ್ತೀರಲ್ಲ. ಅವಾಗ ಹೇಳಿದಂತೆ, ಚಂದ ಅಂದ್ರೆ ಏನು ಅಂತ ಕೇಳಿದ್ರು. ಒಳ್ಳೆ ರಾಗ ತಾಳ ಥಡ್ರೆ ಅದಲ್ಲ, ಒಳಗ ಬಿಂಬಮೂರ್ತಿ. ಯಾವ ಜೀವಿಗೆ ಯಾವ ಕಾಲದಲ್ಲಿ ಹೇಗೆ ಹೇಳಿಸ್ತಾನೋ ಅದೇ ಚಂದವಯ್ಯ. ಆ ಚಂದ ಗುರುತಿಸಿದಂಗೆ ಬರೇ ಹೊರಗಿನ ಚಂದ ನೋಡೋರು ನಿಮ್ ಚಂದವೇ ಇಲ್ಲ ಅನ್ನಂತೆ. ಈ ಒಳಗಿನ ಬಿಂಬಕ್ರಿಯ ನೋಡತಕ್ಕಂತ ಅಭ್ಯಾಸವಂತ ಮುಗಿತಲ್ಲಿ ವ್ಯಕ್ತಿ ಉದ್ಧಾರ ಆದ ಅಂತ ಹೇಳ್ತಾರೆ. ಅಂಥದ್ದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸರಿ, ಅವಾಗೆ ಅಂಧೀಕೃತಾತ್ಮ ಸ್ವೋತ್ಸಂಗಾತ ನಿಸ್ಸರಸ್ಯ ಮಹೀತಲೆ. ಕೂಡ್ಲೆ ಪ್ರಹ್ಲಾದರಾದನ ತಳ್ಳಿ ಹಾಕ್ತಾ ಇದ್ದಾನೆ. ಯಾಕೆ? ಬೇಡದ ತಪ್ಪು ತಿಳುವಳಿಕೆ ಇವನಲ್ಲಿ ಕೂತಿದೆ. ಕೊನೆಗೆ ಹೇಳ್ತಾರೆ, ವದ್ಧಾಮ ಸ್ವಯಂ ವಧ್ಯ ನಿಸ್ಸಾರಯ ತನಯ ಮೃತ. ಇವನ ಕೊಂದ ಹಾಕಬೇಡಿ. ಆ ಕೊಂದ ಹಾಕರಿ ಅಂತ ಹೇಳೋ ಕಾಲಕ್ಕೂ ಚೆನ್ನಾಗಿ ಒಳ್ಳೆ ದುಷ್ಟಾಂತಗಳು ಪಡ್ತಾನೆ. ಏನಂತ, ಹೇಗೆ ಶರೀರದಲ್ಲಿ ರೋಗ ಬಂದಿದ್ರೆ ಒಂದು ಅವಯವಕ್ಕೆ ಅದನ್ನು ಹಾಗೆ ಬಿಟ್ಟು ಬಿಟ್ರೆ ಇಡೀ ಶರೀರವನ್ನು ಕೊಳೆಯುವಂತೆ ಮಾಡುತ್ತೋ, ಅದಕ್ಕೆ ಚಿಂತ್ಯ ಚೆನ್ನಾಗಿ ಆ ಶಸ್ತ್ರದಿಂದ ಕತ್ತರಿಸಿ ಹಾಕಬೇಕೋ, ಹಾಗೆ ಇವನೊಬ್ಬನು ಕೆಟ್ಟದ್ದಲ್ಲದೆ ಇಡೀ ಕುಲವನ್ನು ಕೆಡಿಸಿಬಿಡ್ತಾ ಇದ್ದಾನೆ. ಕುಲಾಂಗಾರ ಇವ, ಆದ್ದರಿಂದ ಇವನನ್ನ ಸಂಹಾರ ಮಾಡಿಬಿಡಿ ಹೇಳ್ತಾ ಇದ್ದಾರೆ. ಯಾವರಿಂದ? ಸರ್ವೈಹಿ ಉಪಾಯೈಹಿ ಹಂತವ್ಯ. ಎಲ್ಲಾ ರೀತಿಯಲ್ಲೂ ಇವನ ಸಂಹಾರ ಮಾಡಿ, ಸಂಭೋಗ ಶಯನಾಸನೈಹಿ, ನಾನಾ ರೀತಿಯಾಗಿ ಸಂಹಾರ ಮಾಡಿ ಅಂದ್ರು. ಏನದು ಸಂಭೋಗ ಅಂದ್ರೆ? ಏನು? ವಿಷ ಮಿಶ್ರಿತ ಅನ್ನ ಭೋಜನ. ಅನುಭವಕ್ಕೆ ಬಂದಿಲ್ಲಲ್ಲ, ಹೀಗಿರುತ್ತದೆ. ಕೊಡಿಸ್ತಾರೆ ಅನ್ನಕ್ಕೆ ವಿಷ ಬೆರೆಸ್ತಾರೆ ಎದುರಿಗೆ, ಅವರೆದುರಿಗೆ ಒಂದು ಪ್ರಾಣಿಯನ್ನ ಕರೆಸ್ತಾರೆ, ಅದಕ್ಕೆ ಇಡ್ತಾರೆ, ಅದು ತಿನ್ನತ್ತೆ, ಅವರೆದುರಿಗೆ ನೊರೆ ಕಕ್ಕಿ ಸತ್ತು ಹೋಗುತ್ತೆ. ತೋರ್ತಾರೆ, ನೋಡಿ ತಿನ್ನು ಅಂತ ಕೊಡ್ತಾರೆ. ಹೇಗಿರುತ್ತೆ ಅಲ್ವಾ? ಪ್ರಾಕ್ಟಿಕಲ್ ನಮ್ಮ ಬಾಯಿಗೆ ಬಂದಿದ್ರೆ ಗೊತ್ತಾಗುತ್ತದೆ. ಅಮ್ಮ ಅಂತ ಓಡುತ್ತೀವಿ. ಒಂದು ಸೂಜಿ ಚುಚ್ಚಿದ್ರೆ ಅಪ್ಪಾ ಏನ್ ಅವಾಗಿಂದ ಕುಂಟತ ನಡೆಯೋದು, ಏನ್ ಎಲ್ಲರಿಗೂ ಸಿಂಪತಿ. ಅಯ್ಯೋಯ್ಯೋ ಸೂಜಿ ಚುಚ್ಚಿದ್ರು, ಸೂಜಿ ಚುಚ್ಚಿದಷ್ಟು ಇನ್ನೇನೇ ಆಗಿಲ್ಲ. ಸೂಜಿ ಚುಚ್ಚಿದ್ದಕ್ಕೆ, ಮುಳ್ಳು ಚುಚ್ಚಿದ್ದಕ್ಕೆ, ಅವರಿಗೆ ಸೂಜಿ ಚುಚ್ಚಿದಂತೆ ಏನ್ ಚುಚ್ಚಬಾರ್ದ? ಆದರೆ ಈ ಕೂಸಿಗೇನು ಮಾಡಿದ್ರು? ಮುಳ್ಳು, ಕಬ್ಬಿಣದ ಮುಳ್ಳು, ಅದರ ಹಾಸಿಗೆ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಫ್ಯಾಬ್ರಿಕೇಶನ್ ಮಾಡಿದ್ದಾರೆ, ಚೆನ್ನಾಗಿದೆ. ಆ ಮುಳ್ಳಿನಂತೆ ಇರುವಂತ ಆ ಕಬ್ಬಿಣದ ಮುಳ್ಳಿಗೆ ತುದಿಗೆ ವಿಷ ಬೆರೆಸಿದ್ದಾರೆ ಚೆನ್ನಾಗಿ, ಅದೆಲ್ಲ ನೀಟಾಗಿ ಹಾಸಿದ್ದಾರೆ, ಅದರ ಮೇಲೆ ಮಗುವನ್ನ ಮಲಗಿಸಿದ್ದಾರೆ. ಹೇಗೆ? ಬೋರಲ ಮಲಗಿಸಿದ್ದಾರೆ, ಅದರ ಮೇಲೆ ಆನೆಯಿಂದ ತುಳಸ್ತಾ ಇದ್ದಾರೆ. ಒಂದ್ಸಲ ನೀವು ನೀವೇ ಇದ್ರೆ ಹೇಗಿರುತ್ತೆ ಆಲೋಚನೆ ಮಾಡಿ, ಅಪ್ಪ ಅನಿಸ್ಬಿಡುತ್ತೆ ಅಲ್ವಾ? ಅಂತ ಚಿಕ್ಕ ಕೂಸಿಗೆ ಅವೆಲ್ಲ ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲರೂ ಮೊದಲೇನು ಮಾಡಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಎಲ್ಲರೂ ಶೂಲಗಳನ್ನು ಹಿಡ್ಕೊಂಡು ಬಂದ್ರಂತೆ. ಶೂಲಗಳು ಹಿಡ್ಕೊಂಡು ಐದಾರು ವರ್ಷದ ಕೂಸನ್ನ ಬರೀ ಮೈಯಿಂದ ಮಲಗಿಸಿ, ಏನು ವಿಶೇಷವಾದ ಮಲಮೂತ್ರ ಅವಯವಗಳು ಏನೇನಿದೆ ಅಲ್ಲಲ್ಲೆಲ್ಲ ಶೂಲ ಹಾಕಿತ್ತಿರುವುದರಂತೆ. ಸರ್ವ ಮರ್ಮಸು, ಮರ್ಮಾವಯವಗಳಲ್ಲಿ ಶೂಲಗಳಿಂದ ತಿವುದರಂತೆ. ಸಾಧ್ಯ ಏನ್ರಿ ತಡ್ಕೊಳ್ಳಿಕ್ಕೆ? ಪ್ರಹ್ಲಾದರಾಗಿರೋದ್ರೆ ನಾವು ಸೈಲೆಂಟ್ ಆಗಿರ್ತೀವಿ, ಪ್ರಹ್ಲಾದರಾದ್ರೆ ತಿವುದರಂತೆ. ಅದೇ ನಮ್ಮಮ್ಮಗಿದ್ರೆ ಸೀನ್ ಹಾಕೊಂಡ್ರೆ ಓಡಿ ಹೋಗ್ಬಿಡ್ತೀವಿ, ದೇವಾ ಶುರು ಆಗುತ್ತೆ ಟೆನ್ಷನ್. ಯಾಕೆ? ನಮ್ಮಮ್ಮಗ ಇದ್ರೆ, ಪ್ರಹ್ಲಾದರಾದ್ರಿದ್ರೆ ನೋ ಪ್ರಾಬ್ಲಮ್, ದೇವರಿದ್ದಾರೆ. ಒಂದ್ಸಲ ನೋಡಿ ಎಷ್ಟು ದುಃಖ ಕೊಟ್ಟರು ಅವರಿಗೆ, ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರು, ಪರ್ವತದ ಮೇಲೆ ಹಾರಿಸಿ ಕರಕೊಂಡು ಹೋದ್ರು, ಅಲ್ಲಿಂದ ಕಡೆಗೆ ಹಾಕಿದ್ರು. ಯಾವ ಪರ್ವತ? ಯಾವ್ದ್ರಿ ಬೆಟ್ಟ? ಎವರೆಸ್ಟ್ ಬೇಡ, ನಾವು ಯಾರಿಲ್ಲ, ನಾವಿರೋ ಬೆಟ್ಟ ಘಟಿಕಾಚಾರ ನರಸಿಂಹದೇವರ ಹತ್ರ ನಿಮಗೆ ಒಂದು ಸಲ ಅಲ್ಲ ದಿನಕ್ಕೆ 10 ಸಲ ಏರಿಡಿಬೇಕು. ಹೇಳಿದ್ದೀರಾ ಘಟಿಕಾಚಾರ ನರಸಿಂಹದೇವರದು ದೇವರೇ ಕಾಣಿಸ್ತಾರೆ ಮೇಲೆ ಹೋಗೊಟ್ಟೊತ್ತಿಗೆ 10 ಸಲ ಏರಿಡಿದ್ರೆ ಕೃಷ್ಣಾರ್ಪಣ ಹಾಸ್ಪಿಟಲ್ಗೆ ಹಾಕ್ಬೇಕು. ಅಂಥದ್ದು ಏನಂಥ ಪರ್ವತಗಳನ್ನ ಸೆಳೆಕೊಂಡು ಹೋಗ್ತಾ ಇದ್ದಾರೆ ಮಗುವನ್ನ ಅಲ್ಲಿಂದ ಹಾಕ್ತಾ ಇದ್ದಾರೆ. ಇನ್ನ ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ ಆ ಚಿಕ್ಕ ಕೂಸು ಕೂಸಿನ ಮೇಲೆ ಪರ್ವತಗಳ ರಾಶಿ ಇಡ್ತಾ ಇದ್ದಾರೆ ಚಟ್ನಿ ಆಗ್ಬೇಡಿ ಅಂತ. ಆದರೆ ಅವರಿಟ್ಟು ಹೀಗೆ ತೆರೆದ ಕೂಡಲೇ ಎಲ್ಲಾ ಪರ್ವತಗಳು ಬ್ಲಾಸ್ಟ್. ಆಶ್ಚರ್ಯ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ. ಆನೆಯನ್ನು ತುಳಿಸಲಿಕ್ಕೆ ಹೋದ್ರೆ ಆನೆಯ ಕಾಲು ಚೂರು ಚೂರಾಗಿ ಹೋಗ್ತಾ ಇದೆ. ಹಾವಿನಿಂದ ಕಚ್ಚಿಸಲಿಕ್ಕೆ ಹೋದ್ರೆ ಹಾವಿನ ನಾನಿಗೆ ತುಂಡು ತುಂಡಾಗಿ ಬಿಡ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ, ಯಾವ ಶಕ್ತಿ ಕಾಯ್ತಾ ಇದೆ? ನಶಶಾಕ ಯದಾ ಹಂತು, ಏನು ಮಾಡಲಿಕ್ಕೆ ಆಗಿಲ್ಲ. ಏನಾಯಿತು ಅವರು ಮಾಡಿದಂತಹ ಪಾಪಗಳೆಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಅಪುಣ್ಯಸೇವ ಸತ್ಕ್ರಿಯಾ ಸ್ವರೂಪತಃ ದುಷ್ಟನಾದಂಥವ ಮಾಡಿದಂಥ ಪುಣ್ಯ ಕಾರ್ಯಗಳು ಹೇಗೆ ವ್ಯರ್ಥ ಆಗಿ ಹೋಗುತ್ತೋ ಹಾಗೆ ಅವರು ಮಾಡಿದ ಎಲ್ಲಾ ಪ್ರಯತ್ನಗಳು ಧ್ವಂಸ ಆಯಿತು. ಅಂಥ ಕಾಲಕ್ಕೆ ತಲೆ ಹಿಡ್ಕೊಂಡು ಕೂತಿದ್ದಾನೆ ಮಗ, ಚೋಟುದ್ದ ಇದ್ದಾನೆ. ತನ್ನ ಕಣ್ಣು ಕೆಂಪು ಮಾಡಿದರೆ ಇಡೀ ಜಗತ್ತು ಹೆದರ್ತಾ ಇದೆ, ಮಗ ಹೆದರ್ತಾ ಇಲ್ಲ. ನಗತಾ ಇದ್ದಾರೆ ಎಲ್ಲರೂ, ನಿನ್ನ ಮಗನೇ ನಿನಗೆ ಹೆದರ್ತಾ ಇಲ್ಲ ಅಂತ. ದೊಡ್ಡ ಅವಮಾನದ ಪರಿಸ್ಥಿತಿ ಅಲ್ವಾ ಇದು? ಎಲ್ಲರಿಗೂ ಬರ್ತಾ ಇರುತ್ತೆ, ಅವರವರಿಗೆ ಎಲ್ಲರಿಗೂ ಬುದ್ಧಿ ಹೇಳಿಕ್ ಹೋಗ್ತಾರೆ, ಮಗನೇ ಮಾತು ಕೇಳಲ್ಲ, ಮತ್ತೇನು ಮಾಡಬೇಕು, ಸುಮ್ಮನೆ ಇದು ಬಿಡ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿ ತಲೆ ಹಿಡ್ಕೊಂಡಾಗ ಅವಾಗ ಚಂಡ ಮರ್ತಾರೆ, ಹೇಳ್ತಾರೆ ಯಾಕೆ ಚಿಂತೆ ಮಾಡ್ತೀರಾ? ಇನ್ನ ಸ್ವಲ್ಪ ಇದೆ ಹೇಳಬೇಕು. ವರ್ತಮಾನ ಅವಿದೂರೇ ವೈ, ಹೇಗಿದ್ದಾನೆ ಅಂತ ಹೇಳ್ತಾರೆ. ಎದುರಿಗೆ ಬಂದು ಪ್ರಹ್ಲಾದರಾದರೂ ನಿಂತಿದ್ದಾರಂತೆ. ಹೇಗಿದ್ದಾರೆ? ತರಿವಾಗಿ ನಮಸ್ಕಾರ ಮಾಡಿ ನಿಂತಿದ್ದಾರೆ. ಆ ನಿಂತಹ ಪ್ರಹ್ಲಾದರಾದರನ್ನ ಹಿರಣ್ಯಕಶಿಪು ನೋಡ್ತಾ ಇದ್ದಾನೆ. ನೀವು ನೋಡಿದಂತೇನೆ, 5:30 ಆಗ್ತಾ ಇದೆ, ಕಾಫಿಗಿನ್ನ ಬಿಡ್ತಾನೇ ಇಲ್ಲ ಆಚಾರು. ಏನಾಚಾರು, ಏನು ಸಿಕ್ಕಾಕೊಂಡ್ಬಿಟ್ಟಿವಿ ನಾವು, ಪುಷ್ಕರಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿವಲ್ಲ, ಚೂರು ಕರುಣೆ ಇಲ್ಲ ಆಚಾರ್ಯಗೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ನೀವು ಸ್ವಲ್ಪ ತೀರ್ಥ ತಗೊಂಡ ಮೇಲೆ ನೋಡೋಣ. ಇಲ್ಲ ಇಲ್ಲ ಹೇಳಿದ್ದಾರೆ, ಪಾಪ ಅವರು ಅವ್ರಿಗೆ ತೊಂದರೆ ಆಗುತ್ತೆ, ನೀವು ಹೋಗಿ ಬಂದ್ಬಿಟ್ರೆ ನನಗೂ ತೃಪ್ತಿ.